योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानाम् निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः यस्माद्ब्रह्मेन्द्ररुद्रादिदेवतानाम् श्रियोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः यो विप्रलम्भविपरीतमतिप्रभूतान् वादान्निरस्य कृतवान् भुवि तत्त्ववादम् सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहम् नमामि वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावदा हराय भजतानिष्टहराय पुरवैरिणे भवाय भवते भूयात् शिवाय शिरसा नमः उमेशाद्यासुरावोहम् गिरे चेतोऽभिमानिनः यूयम् सर्वे प्रकुरुता मनो मे मध्वभावकम् श्रीमध्वः कल्पवृक्षस्तु जयार्यः कामसुत्स्मृतः चिन्तामणिस्तु व्यासार्यः मुनित्रयमुदाहृतम् वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरून् नमः श्रीगुरुभ्यो नमः हरिः नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय विततताय नमो नमस्ते नारायणम् सुरगुरुम् जगदेकनाथम् भक्तप्रियम् सकललोकनमस्कृतम् च त्रैगुण्यवर्जितमजम् विभुमाद्यमीशम् वन्दे भवघ्नमवरासुरसिद्धवन्द्यम् नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरये परमपवित्रवाद श्रीमन्महाभारत विश्वख्यातिय महोन्नतवादंतः ಆಧ್ಯಾತ್ಮಿಕ ಕೃತಿ ಒಂದು ಕಡೆಗೆ ಅದು ಇತಿಹಾಸ ಇನ್ನೊಂದು ಕಡೆಗೆ ತತ್ವಶಾಸ್ತ್ರ ಮತ್ತೊಂದು ಕಡೆಗೆ ರಾಜನೀತಿಯನ್ನು ತಿಳಿಸ್ತಕ್ಕಂಥ ಅತ್ಯಮೋಘವಾದ ಕೃತಿ ಇಂಥ ಸಕಲ ವಿಧ ವೈವಿಧ್ಯಗಳನ್ನು ಹೊಂದಿರತಕ್ಕಂತಹ ಎಲ್ಲ ವೈಶಿಷ್ಟ್ಯಗಳನ್ನು ಹೊಂದಿರತಕ್ಕಂತಹ ಮತ್ತೊಂದು ಕೃತಿಯನ್ನು ಜಗತ್ತು ಕಂಡೇ ಇಲ್ಲ ಅಂತ ಹೇಳಿದರೆ ಎಷ್ಟು ದೊಡ್ಡ ಗ್ರಂಥ ಮಹಾಭಾರತ ಅಂತ ನಮಗೆ ಅರ್ಥವಾಗುತ್ತೆ ಮಹಾಭಾರತ ಅನ್ನೋ ಹೆಸರೇ ಅದಕ್ಕೆ ಸಂದಿರತಕ್ಕಂಥ ದೊಡ್ಡ ಗೌರವ ಅಂತ ಮಹಾಭಾರತದ ಪ್ರತಿಯೊಂದು ಭಾಗವೂ ರೋಚಕನೇ ಅಲ್ಲಿರ್ತಕ್ಕಂಥ ಪಾತ್ರಗಳೇ ಇರಬಹುದು ಕಥೆ ಇರಬಹುದು ತತ್ವ ಇರಬಹುದು ವರ್ಣನೆಗಳಿರಬಹುದು ಯಾವುದೇ ಒಂದು ಹಿನ್ನೆಲೆಯನ್ನು ನೋಡಿದರೂ ಕೂಡ ಅಂಥ ಒಂದು ಕೃತಿಯನ್ನು ಜಗತ್ತು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಷ್ಟು ಉನ್ನತೋನ್ನತವಾಗಿರತಕ್ಕಂಥ ಕೃತಿ ಅದು ಅದು ಮೂಲತಃ ಪಾಂಡವ ಕೌರವರ ಇತಿಹಾಸವನ್ನು ಹೇಳುವ ನೆಪದಲ್ಲಿ ಧರ್ಮಾಧರ್ಮಗಳ ಸಂಘರ್ಷವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ನಿರೂಪಣೆ ಮಾಡತಕ್ಕಂಥ ಕೃತಿ ಧರ್ಮದ ಒಂದು ಗುರಿ ಭಗವಂತನನ್ನ ಆರಾಧಿಸಬೇಕು ಅಂತ ಅಧರ್ಮದ ಒಂದು ಗುರಿ ಈ ಧರ್ಮದ ದಾರಿ ತಪ್ಪಿಸಬೇಕು ಅಂತ ಪಾಂಡವರನ್ನ ದುರ್ಯೋಧನ ಪ್ರತಿ ಹೆಜ್ಜೆಯಲ್ಲೂ ಸಹ ಕಾಣಲಿಕ್ಕೆ ಪ್ರಯತ್ನ ಪಡ್ತಾರೆ ಅವರಿಂದ ಜಗತ್ತಿಗೆ ಲಾಭ ಸಿಗಬಾರದು ಅಂತಕ್ಕಂಥದ್ದು ಅವನ ಯೋಜನೆ ಅದಕ್ಕೋಸ್ಕರ ಅವನು ಮಾಡಿದ ಕೆಲಸಗಳೇ ಇಲ್ಲ ಎಲ್ಲ ವಿಧವಾದ ದೃಷ್ಟಿಯಲ್ಲೂ ಕೂಡ ದುರ್ಯೋಧನ ಅವನ ಅನುಯಾಯಿಗಳು ಪಾಂಡವರಿಗೆ ವಿರೋಧಿಗಳಾಗಿ ರೂಪುಗೊಳ್ಳುತ್ತಾ ಹೋಗ್ತಾರೆ ಪಾಂಡವರು ಪ್ರತಿಯೊಂದು ಹಂತದಲ್ಲೂ ಕೂಡ ಅದನ್ನು ಗೆಲ್ತಾ ಹೋಗ್ತಾರೆ ಅದು ಭಾರಿ ವಿಶೇಷ ಬಹಳ ಜನಕ್ಕೆ ನಮಗೆ ಅನುಕೂಲ ಇದ್ರೆ ಸಾಧನೆ ಮಾಡ್ತೀವಿ ಎಂಬ ಜನಗಳೇ ಜಾಸ್ತಿ. ನಮಗೆಲ್ಲ ಅನುಕೂಲ ಇದ್ರೆ ಮಾಡ್ತೇವೆ ಅಂತ. ಅನುಕೂಲ ಇದ್ರೆ ಮಾಡೋದೇನು ದೊಡ್ಡದಲ್ಲ, ಈ ಪ್ರತಿಕೂಲ ಇದ್ದಾಗ ಮಾಡೋದನ್ನ ಸಾಧನೆ ಅಂತ. ಎಲ್ಲ ಪ್ರತಿಕೂಲಗಳು ಸೇರಿದಾಗಲೂ ಕೂಡ ಧೃತಿಗೆಡದೆ ಹೋರಾಡ್ತಕ್ಕಂಥ ಮನೋಭಾವ ಪಾಂಡವರು. ಅವರ ಕಥೆ ಇಡೀ ಜಗತ್ತಿಗೆ ಹೊಸ ಉತ್ಸಾಹ ಕೊಡ್ತಕ್ಕಂಥ ಕಥೆ. ಒಬ್ಬರ ಜೀವನದೊಳಗೆ ಅಷ್ಟು ವೈವಿಧ್ಯಮಯವಾದ ಆತಂಕಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆ ಅವತಾರ ಕಾಲದಿಂದ ಹಿಡಿದು ಪ್ರತಿಯೊಂದು ಹಂತದಲ್ಲೂ ಕೂಡ ಅವರಿಗೆ ಚಿತ್ರ ವಿಚಿತ್ರವಾದ ವಿಘ್ನಗಳ ಸರಮಾಲೆಯೇ ಬರ್ತಾ ಹೋಗ. ಅದನ್ನೆಲ್ಲ ಅವರು ಲೀಲಾಜಾಲವಾಗಿ ಎದುರಿಸ್ತಾರೆ ಎಂಬುದು ಭಾರಿ ವಿಶೇಷ. ಗೆಲ್ತಾರೆ ಅಷ್ಟೇ ಅಲ್ಲ, ಲೀಲಾಜಾಲವಾಗಿ ಗೆಲ್ತಾರೆ, ಆದರ್ಶಪ್ರಾಯವಾಗಿ ಗೆಲ್ತಾರೆ. ಅವರದ್ದೇನಿದ್ರು ಕೂಡ ರಾಜಮಾರ್ಗ, ಧರ್ಮದ ಮಾರ್ಗ, ವಂಚನೆ ಕಪಟಗಳ ಹೆಸರೇ ಇಲ್ಲ. ಇಂಥ ಪವಿತ್ರ ಜೀವನ ಪಾಂಡವರದ್ದು. ಕೌರವರದ್ದು ತದ್ವಿರುದ್ಧವಾದದ್ದು. ಗುರಿ ಎಷ್ಟು ಕೆಟ್ಟದ್ದು, ಆ ಮೀನ್ಸು ಅಷ್ಟೇ ಕೆಟ್ಟದ್ದು. ಅವರು ಎಷ್ಟೋ ಸತಿ ಗುರಿ ಒಳ್ಳೆಯದಾಗಿ ಮೀನ್ಸ್ ಕೆಟ್ಟದ್ದಾಗಿದ್ರೆ ಜನ ಬೈತಾರೆ, ಅದು ಲೋಕ ಮೆಚ್ಚೋದಿಲ್ಲ. ಅಂತ ಹೊತ್ತಿನೊಳಗೆ ಗುರಿಯೂ ಕೆಟ್ಟದ್ದು, ಅದು ಕೆಟ್ಟ ದಾರಿಯೂ ಕೆಟ್ಟದ್ದು. ಪಾಂಡವರನ್ನ ಎದುರಿಸಿದ್ದೇ ಮಹಾ ತಪ್ಪು. ಮೊದಲನೇದಾಗಿ ಪಾಂಡವರೇ ನಿಜವಾದ ವಾರಸುದಾರ ರಾಜ್ಯಕ್ಕೆ ಪಾಂಡವರೇನೆ. ಎದುರಿಸಿದ ದಾರಿಯಾದರೂ ಎಂಥದ್ದು, ಕಪಟದ್ಯೂತದಂತಹ ಅತ್ಯಂತ ಹೀನಾಯವಾದ ಮಾರ್ಗವನ್ನು ಹಿಡಿತಾರೆ. ಅತ್ಯಂತ ಜಗತ್ತು ಕಂಡಂತಹ ಭಾರಿ ದುಷ್ಟ ಮಾರ್ಗ ಈ ಜೂಜಿನಿಂದ ಗೆಲ್ತಕ್ಕಂಥ ಮಾರ್ಗ. ಅದು ಕೂಡ ಕಪಟದ್ಯೂತ. ಆರಿಸಿಕೊಂಡಿದ್ದು ತನ್ನ ಜಾಗ, ಹೋಮ್ ಪಿಚ್ ಅಂತಾರಲ್ಲ, ತನಗೆ ಒಳ್ಳೆ ಸಪೋರ್ಟ್ ಇರತಕ್ಕಂಥ ಜಾಗ ಆರಿಸಿಕೊಂಡು ಬಿಡ್ತಾರೆ. ಎಲ್ಲ ತಮ್ಮ ಜನಗಳೇನೆ, ಪ್ರತ್ಯೇಕ ವೇದಿಕೆ. ಅದಕ್ಕೊಂದು ಪಾಂಡವರನ್ನ ದೊಡ್ಡವರ ಮಾತಿನ ಒಂದು ಹಿನ್ನೆಲೆಯಲ್ಲಿ ಅವರನ್ನು ಬಂಧಿಸ್ತಾನೆ. ಧರ್ಮರಾಜರ ಸಜ್ಜನಿಕೆಯನ್ನ ಅಂಡ್ಯೂ ಅಡ್ವಾಂಟೇಜ್ ಅಂತ ಹೇಳ್ತೇವಲ್ಲ, ಅದರ ದುರ್ಲಾಭ ಪಡೆಯಲಿಕ್ಕೆ ಪ್ರಯತ್ನ ಪಡ್ತಾರೆ. ದೊಡ್ಡವರ ದೊಡ್ಡತನವನ್ನ ಅವರ ದೌರ್ಬಲ್ಯ ಅಂತ ಭಾವಿಸಿದರೆ ಅದೇ ನಿಜವಾದ ಮೂರ್ಖತನ. ದೊಡ್ಡವರ ಮಾತನ್ನ ಧರ್ಮರಾಜ ಕೇಳ್ತಾನೆ, ಅದಕ್ಕೆ ಅವನ ಜೂಜೀಬಾ ಅಂತ ಹೇಳಿಕೊಳ್ಳಿಸು. ಆ ಮೂಲಕವಾಗಿ ಅತ್ಯಂತ ಕುತಂತ್ರವನ್ನೇ ದುರ್ಯೋಧನ ಹೆಣಿತಾನೆ. ಅದಕ್ಕೆ ಸಹಕಾರಿಯಾಗಿ ಶಕುನಿಯಂತ ಮಹಾಧೂರ್ತ ಅವರಿಗೆ ಸಿಗ್ತಾನೆ. ಪಾಂಡವರು ಬರ್ತಾರೆ. ವಿಚಿತ್ರವಾದ ರೀತಿಯಲ್ಲಿ ದ್ಯೂತ ಪ್ರಸಂಗ ನಡೆದಿದ್ದನ್ನು ನೋಡಿದ್ದೇವೆ. ಪ್ರತಿಯೊಂದು ಹಂತದಲ್ಲೂ ಮೋಸ, ದ್ಯೂತಕ್ಕೆ ಕರೆದಿದ್ದೇ ಮೋಸ. ಆಡಕ್ಕೆ ಶುರು ಮಾಡಕ್ಕೆ ನಾನು ಆಡೋದಿಲ್ಲ, ಈ ಶಕುನಿ ಆಡ್ತಾರೆ ಅಂತ ಮುಂದೆ ಬಿಟ್ಟಿದ್ದು ಮತ್ತೊಂದು ದೋಷ. ಮತ್ತೆ ಆಟದಲ್ಲಿ ಬರೀ ಮೋಸವೇನೆ. ಆ ಮೊದಲು ಜಗತ್ತು ಕಂಡರಿಯದೇ ಇದ್ದಂತಹ ಪಣಗಳನ್ನು ಇಡ್ತಾ ಹೋಗ್ತಾರೆ. ವ್ಯಕ್ತಿಗಳನ್ನೇ ಸೋಲೋದು, ತನ್ನ ಅತ್ಯಂತ ಸಹೋದರರನ್ನೇ ಸೋಲೋದು, ದ್ರೌಪದಿಯನ್ನ ಸೋಲೋದು, ತನ್ನನ್ನೇ ಸೋತ್ಕೊಳ್ಳೋದು, ಇದು ನಂಬಲಿಕ್ಕೆ ಸಾಧ್ಯವಿಲ್ಲದೆ ಹೋದರೂ ಕೂಡ ನಡೆದಿದ್ದು ಹೌದು. ಎಷ್ಟೋ ಸತ್ಯ ನಡೆಯೋ ಕಥೆ ಹೇಗಿರುತ್ತೆ ಅಂದರೆ, ನಾವು ಸೃಷ್ಟಿ ಮಾಡಿದ ಊಹೆ ಮಾಡಿದರೂ ಅಷ್ಟು ಸತ್ಯ ಊಹೆ ಮಾಡೋಕ್ಕಾಗೋದಿಲ್ಲ. ನಾವು ನಂಬಲಿಕ್ಕೆ ಊಹಿಸಲಿಕ್ಕೆ ಸಾಧ್ಯವಿಲ್ಲದಂಥ ಘಟನೆ ಅಲ್ಲಿ ನಡೆದೋಯಿತು. ತುಂಬಿದ ಸಭೆಯಲ್ಲಿ ಅವಮಾನ ಮಾಡಲಿಕ್ಕೆ ಕೊಟ್ಟಿದ್ದ. ಇವತ್ತಿಗೂ ಸಹ ಭ್ರಷ್ಟಾಚಾರವನ್ನ ಕಾಣ ಮಾಡಲಿಕ್ಕೆ ಮನುಷ್ಯ ಹಿಂಜರಿತಾನೆ. ಭ್ರಷ್ಟಾಚಾರ ಮಾಡಿದ್ರು ಮಾಡಿಲ್ಲ ಅಂತ ಹೇಳುತ್ತಾನೆ. ಇವರು ಸ್ವಲ್ಪ ಬದಲಾಯಿಸಿಕೊಂಡಿದ್ದಾರೆ. ಭ್ರಷ್ಟಾಚಾರ ಮಾಡಿಲ್ಲ ಅನ್ನೋದಿಲ್ಲ, ಅವರಷ್ಟು ಮಾಡಿಲ್ಲ ಅಂತಾರೆ ಅಷ್ಟೇ. ಸ್ವಲ್ಪ ಬದಲಾವಣೆ ಈಗಾಗಲೇ ಹಿಂದಿನ ಸರ್ಕಾರದಷ್ಟು ಮಾಡಿಲ್ಲ ಅನ್ನೋ ಎಷ್ಟೋ ಭಾಷೆ ಅನ್ನೋ ಭ್ರಮೆಯನ್ನ ಹುಟ್ಟಿಸ್ತಾ ಹೋಗ್ತಾರೆ. ಮತ್ತು ಆ ಮೂಲಕವಾಗಿ ತೀರಾ ಹೇಳಿಕೆ ಕೊಡಬೇಕಾದರೂ ಕೂಡ ಭಾರಿ ಧರ್ಮಿಷ್ಠರಾಗಿರಬೇಕು, ವಿಶಾಲ ಹೃದಯರಾಗಿರಬೇಕು, ಮೋಸ ಮಾಡಬಾರದು. ಹೇಳಿಕೆಗಳನ್ನಾರು ಕೊಡ್ತಾರೆ ಕೊನೆ ಪಕ್ಷ. ದುರ್ಯೋಧನ ಹಾಗಲ್ಲ, ದ್ಯೂತದಲ್ಲಿ ಆ ರೀತಿ ಮಾಡಿದ್ದ ಅಷ್ಟೇ ಅಲ್ಲದೇನೆ ಸಭೆಗೆ ದ್ರೌಪದಿಯನ್ನು ಎಳೆ ತರಿಸ್ತಾನೆ. ಎಂಥ ಪಾಪಿಯವರು, ಎಳೆ ತರಿಸ್ತಾನೆ. ಒಬ್ಬ ಸ್ತ್ರೀಯ ಮೇಲೆ ಮಾಡಿದ ದೌರ್ಜನ್ಯ, ಒಬ್ಬ ಯುವರಾಣಿಯ ಮೇಲೆ ಮಾಡಿದ ದೌರ್ಜನ್ಯ, ಮಹಾರಾಣಿಯ ಮೇಲೆ ಮಾಡಿದ ದೌರ್ಜನ್ಯ, ಬಂಧುಗಳ ಮೇಲೆ ಮಾಡಿದ ದೌರ್ಜನ್ಯ, ಭಾರಿ ಶಿಷ್ಟ ಜನತೆಯ ಮೇಲೆ ಮಾಡಿದ ದೊಡ್ಡ ಅನ್ಯಾಯ, ಅದನ್ನೆಲ್ಲವನ್ನು ಕೂಡ ಎಲ್ಲಿ ಮಾಡ್ತಾನೆ? ದೊಡ್ಡವರು ಎದುರಿಗೆ ಮಾಡ್ತಾನೆ. ಅದು ಭಾರಿ ವಿಶೇಷ. ಸಭೆಯಲ್ಲೇ ಮಾಡ್ತಾರೆ. ಇವತ್ತು ಅಸೆಂಬ್ಲಿಯಲ್ಲೋ ಪಾರ್ಲಿಮೆಂಟ್ಲಲ್ಲೋ ಅನ್ಯಾಯವಾದರೆ ಯಾವ ಮಟ್ಟದ ಲೋಕ ಕೆಟ್ಟೋಗಿದೆ ಅಂತ ಊಹಿಸಬಹುದು ನಾವು. ಅದನ್ನು ಮೀರಿ ದುರ್ಯೋಧನ ಮಾಡುತ್ತಾನೆ. ಭೀಷ್ಮ, ದ್ರೋಣರು, ವಿದುರ, ಅಶ್ವತ್ಥಾಮರು ಎಂತೆಂಥವರಿದ್ದಾರೆ, ಬಾಲ್ಯಕ ರಾಜ ಇದ್ದಾನೆ, ಧೃತರಾಷ್ಟ್ರ ಗಾಂಧಾರಿಯರಿದ್ದಾರೆ, ಅಷ್ಟೆಲ್ಲ ಜನಗಳ ಎದುರಿಗೆ ದುರ್ಯೋಧನ ಅತ್ಯಂತ ಹೀನಾಯವಾಗಿ ನಡ್ಕೊಡುತ್ತಾನೆ. ಅವನ ಮಾತುಗಳಂತೂ ಅತ್ಯಂತ ಅಸಾಂಸ್ಕೃತಿಕವಾದ ಮಾತುಗಳು, ಧರ್ಮದ ಎಲ್ಲೆಯನ್ನು ಮೀರಿದ್ದು. ಅಪತಿರ್ಹಿ ಯೇಷಿ ಕಲ್ಯಾಣಿ ಗಚ್ಚ ದುರ್ಯೋಧನಾಲಯ. ಗಂಡಂದರೇ ಇಲ್ಲ ದ್ರೌಪದಿ, ನಮ್ಮನಿಗೆ ಬಾ ಅಂತ ಕರೀತಾನಲ್ಲ ದುರ್ಯೋಧನ, ಎಂಥ ಅನ್ಯಾಯ ಇದೆ. ತುಂಬಿದ ಸಭೆಯಲ್ಲಿ ಆ ಮಾತನ್ನು ಕರೀತಾನೆ ಅಂತ ಹೇಳಿದರೆ ಅವನ ನಿರ್ಭೀತವಾದಂತಹ ದುಷ್ಟತನ ಅವನು. ಅದಕ್ಕೆ ಅಧರ್ಮ ಹೇಗೆ ಮಾಡಿದ್ರು ಅಧರ್ಮನೇ, ಆದರೆ ಅದನ್ನ ಗುಟ್ಟಾಗಿ ಮಾಡೋದು ಬೇರೆ, ಅದು ಮಾಡಿ ಮಾಡಿಲ್ಲ ಅಂತ ಹೇಳೋದು ಬೇರೆ, ಸಾಮಾನ್ಯ ಎದುರಿಗೆ ಮಾಡೋದು ಬೇರೆ. ಆದರೆ ದುರ್ಯೋಧನ ಹಾಗಲ್ಲ, ನೇರವಾಗಿ ಎದುರಿಸ್ತಾನೆ, ನಿರ್ಭೀತವಾಗಿ ನಡುತ್ತಾನೆ. ಮಹಾರಿ ಪಾಪ ಬರೋದಾಗ ನಿರ್ಭೀತಿಯಿಂದ ಧರ್ಮಾಚರಣೆ ಮಾಡಿದರೆ ಧರ್ಮದ ಪೂರ್ಣ ಪುಣ್ಯ. ನಿರ್ಭೀತಿಯಿಂದ ಪಾಪಾಚರಣೆ ಮಾಡಿದರೆ ಪಾಪಕ್ಕೆ ಪೂರ್ಣ ಪಾಪ. ಅಂತ ಪೂರ್ಣ ಪುಣ್ಯವಂತರು ಪಾಂಡವರಾದರೆ ಪೂರ್ಣ ಪಾಪಿಗಳು ಕೌರವರು. ಆ ಸಭೆಯಲ್ಲಿ ದುರ್ಯೋಧನ ನಡೀತಿದ್ದ ರೀತಿ ಎಷ್ಟು ಕೆಟ್ಟದಾಗಿದ್ರು ಕೂಡ ಪಾಂಡವರು ಮಾತ್ರ ಅಲ್ಲೂ ಧರ್ಮವನ್ನು ಬಿಡಲಿಲ್ಲ ಎಂಬುದು ಭಾರಿ ವಿಶೇಷ. ಮೋಸ ಆಗಿರಬಹುದು, ಸೋತಂತೂ ಆಗಿದೆ, ಲೋಕದೃಷ್ಟಿಯಲ್ಲಿ ಸೋತಾಗಿಬಿಟ್ಟಿದೆ. ಅವನ ಮಾತುಗಳನ್ನು ಸಹಿಸಿಕೊಂಡು ಧರ್ಮರಾಜ ಕೂತಿರ್ತಾನೆ. ಆ ಸಮಯಕ್ಕೆ ಈ ಕಡೆಯಿಂದ ವಿದುರ, ಆ ಕಡೆಯಿಂದ ಭೀಮಸೇನ ಇಬ್ಬರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವಿದುರ ಕೌರವರ ಕಡೆಯೇ ಇದ್ದು ಪ್ರತಿಭಟನೆ ಮಾಡಿದವನು. ಅವರ ಧೃತರಾಷ್ಟ್ರ ಒಬ್ಬ, ವಿದುರ ಒಬ್ಬ, ಇಬ್ಬರು ಅಣ್ಣ ತಮ್ಮಂದಿರೇನೆ. ಧೃತರಾಷ್ಟ್ರ ಅನ್ಯಾಯವನ್ನ ಕಣ್ಣು ಮುಚ್ಚಿಕೊಂಡು ನೋಡ್ತಾ ಇದ್ದಾನೆ. ಅವನು ಕುರುಡ, ಕಣ್ಣು ಮುಚ್ಕೊಂಡು ನೋಡಿದ್ದೆ ತಾನೆ, ಕಣ್ಣು ಮುಚ್ಕೊಂಡು ಅಧರ್ಮವನ್ನು ನೋಡ್ತಾ ಇದ್ದಾನೆ. ವಿದುರ ನಿಜವಾಗಲೂ ಅವನು ಸರಿ ಮಾಡಬೇಕಾದವನು ಅವನೇ, ಜವಾಬ್ದಾರಿ ಇರೋದು ಅವನಿಗೇನೆ. ಅಂಥವನು ಕಣ್ಣು ಕುಚ್ಕೊಂಡು ಕೂತ್ಬಿಟ್ಟಿದ್ದಾನೆ ವಿದುರ. ಧೃತರಾಷ್ಟ್ರನ ತಮ್ಮ, ಅವನಿಗೆ ಕಣ್ಣೀರು, ಎರಡು ಕಣ್ಣು ಇದೆ, ಹೊರಗಿನ ಕಣ್ಣು ಇದೆ, ಒಳಗಿನ ಕಣ್ಣು ಇದೆ, ಆದರೆ ಪವರ್ ಇಲ್ಲ. ಇದು ಬಹಳ ಮುಖ್ಯ. ಅಧಿಕಾರ ಇದ್ದವನು ಧೃತರಾಷ್ಟ್ರ, ಅಧಿಕಾರ ಇಲ್ಲದವನು ವಿದುರ. ಆದರೆ ವಿದುರ ತನ್ನ ಇತಿಮಿತಿಗಳಲ್ಲೇ ಪ್ರತಿಭಟನೆ ಮಾಡ್ತಾನೆ. ಅದು ಕಲಿಬೇಕಾದ ಪಾಠ ವಿದುರಣಿ. ತುಂಬಾ ಜನರು ಅಲ್ಲೇ ಸೋಲೋದು, ನಮ್ಮಿಂದ ಆಗೋದಿಲ್ಲ ಆಗೋದಿಲ್ಲ ಅನ್ನೋ ಪ್ರಶ್ನೆ ಅಲ್ಲ, ನಮಗೇನು ಆಗೋದಿಲ್ಲ ಎಂಬುದು ಸುಳ್ಳೆ. ನಮ್ಮಿಂದ ಏನಾಗಬಹುದು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದು ವಿದುರನ ದೊಡ್ಡ ಸಾತ್ವಿಕತೆ. ಎಲ್ಲರೂ ಕೂಡ ತಪ್ಪನ್ನೇ ನೋಡಿಕೊಂಡು ಸುಮ್ಮನೆ ಇದ್ರು ಕೂಡ, ಭೀಷ್ಮ ದ್ರೋಣರು ಅಂತವ್ರು ಸುಮ್ಮನೆ ಇದ್ರು ಕೂಡ ವಿದುರ ಅದಕ್ಕೆ ಇದು ಮಾಡಲಿಲ್ಲ. ಭೀಷ್ಮರ ಸ್ಥಾನ ಇನ್ನೂ ದೊಡ್ಡದು. ಅವರು ಭೀಷ್ಮನವರು ವಿದುರನಿಗೆ ತಂದೆಯ ಸ್ಥಾನದಲ್ಲಿದ್ದಾರೆ. ಅವರು ತಪ್ಪು ಮಾಡಿದಾಗಲೂ ಕೂಡ ವಿದುರ ಹೆದರಲಿಲ್ಲ ಎಂಬುದು ಆತನ ಧರ್ಮನಿಷ್ಠೆಗೆ ಒಳ್ಳೆಯ ಪುರಾವೆ. ಅದಕ್ಕೆ ಹೇಳ್ತಾರೆ ವಿದುರ ಸಾಮಾನ್ಯನಲ್ಲ, ಯಮಧರ್ಮನ ಅವತಾರವೇ ವಿದುರ. ಧರ್ಮರಾಜನೂ ಯಮಧರ್ಮನ ಅವತಾರ, ವಿದುರನೂ ಯಮಧರ್ಮನ ಅವತಾರ. ವಿದುರ ಶೂದ್ರ ಜಾತಿಯಲ್ಲಿ ಹುಟ್ಟಿ ಧರ್ಮ ಪ್ರಜ್ಞೆ ಉಳಿಸಿಕೊಂಡು ಒಳ್ಳೆ ವಿವೇಕದಿಂದ ಮಾತಾಡ್ತಾನೆ. ಆದರೆ ವಿದುರನಿಗೆ ಗಟ್ಟಿಯಾಗಿ ಹೇಳಿದ ನನಗೆ ಧೈರ್ಯ, ನನಗೆ ಶಕ್ತಿ ಸಾಲದು ಅಂತ ಹೇಳಿದ್ದಾನೆ. ನನಗೆ ಶಕ್ತಿ ಸಾಲದು, ವಿವೇಕ ಇದೆ, ನನಗೆ ಶಕ್ತಿ ಇಲ್ಲ. ಶಕ್ತಿ ಎರಡು ರೀತಿಯಲ್ಲೂ ಇಲ್ಲ, ಅಧಿಕಾರ ದೃಷ್ಟಿಯಿಂದನೂ ಶಕ್ತಿ ಇಲ್ಲ, ದೇಹ ದೃಷ್ಟಿಯಿಂದನೂ ಶಕ್ತಿ ಇಲ್ಲ. ಅವನು ಕ್ಷತ್ರಿಯನೇ ಅಲ್ಲ ಮೊದಲನೇದಾಗಿ, ದೈಹಿಕವಾಗಿ ದುರ್ಬಲ, ಅಧಿಕಾರ ಇಲ್ಲ. ಧೃತರಾಷ್ಟ್ರನಿಗೆ ಎರಡೂ ಇದ್ರೂ ಕೂಡ ಧೃತರಾಷ್ಟ್ರನ ಬಗ್ಗೆ ಒಂದು ಮಾತು ಹೇಳ್ತಾರೆ, ಮಹಾಭಾರತಲ್ಲೇ ಬರುತ್ತೆ. ಅವನಿಗೆ ಸಾವಿರಾರು ಆನೆಗಳಷ್ಟು ಬಲ ಇತ್ತಂತ ಧೃತರಾಷ್ಟ್ರನಿಗೆ, ವಿದುರನಿಗೆ ಅಷ್ಟು ಬಲ ಇಲ್ಲ. ಅಂಥವನು ಕೂಡ ಎಚ್ಚರಿಕೆಯಿಂದ ಮಾತಾಡುತ್ತೆ ಎಂಬುದು ವಿದುರನ ವೈಶಿಷ್ಟ್ಯ. ಧರ್ಮಪ್ರಜ್ಞೆ ಸರಿಯಾಗಿತ್ತು ಅಂದರೆ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಮನುಷ್ಯ ಎಷ್ಟು ನಿರ್ಭೀತನಾಗಿ ಬದುಕಬಲ್ಲ ಅಂತ ಹೇಳೋದಕ್ಕೆ ವಿದುರ ಸಾಕ್ಷಿ. ಘೋಷಣೆ ಮಾಡಿಬಿಡ್ತಾನೆ, ಅಧರ್ಮೋಹಿ ಮಹಾನೇತಾಂ ಸಭಾಂ ಆಕ್ರಮ್ಯ ತಿಷ್ಠತಿ. ನಮ್ಮ ದ್ರೌಪದಿ ಇಡೀ ಸಭೆಯನ್ನ ಅಧರ್ಮ ಮೆಟ್ಟಿ ನಿಂತು ಬಿಟ್ಟಿದೆ. ಇದು ಭಾರಿ ಅನ್ಯಾಯ, ನನಗೇನು ಮಾಡೋಕ್ಕಾಗೋದಿಲ್ಲ. ಸ್ವಾಶಕ್ತಿಂ ಸ್ವಾ ಅಶಕ್ತಿಂ ಜ್ಞಾಪಯನ್ ಅಂತ ಹೇಳಿದ್ದಾರೆ. ಆ ಸಮಯದಲ್ಲಿ ಆ ಕಡೆಯಿಂದ ಭೀಮಸೇನ ದೇವರು ಎದ್ದು ಮಾತಾಡೋದು, ಎಂಥ ಅಸಾಧಾರಣ್ಯವಾದ ಸಾಮರ್ಥ್ಯ ಭೀಮಸೇನನಿಗೆ. ಈ ಕಡೆ ವಿದುರ, ಆ ಕಡೆ ಭೀಮಸೇನ. ಅಲ್ಲಿ ಭೀಮಸೇನ ಹೇಳುತ್ತಾರೆ, ಇದು ಭಾರಿ ಅನ್ಯಾಯ, ಇದನ್ನು ಸಹಿಸಲು ಸಾಧ್ಯವೇ ಇಲ್ಲ. ಈ ತಪ್ಪಿಗೆ ಧರ್ಮರಾಜನೂ ಭಾಗಿಯಾಗಿದ್ದಾನೆ. ಇದು ತುಂಬ ಜನ ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಅನೇಕರು ಇಬ್ಬರಿಗೆ ಗಲಾಟೆ ನಡೆದಾಗ ಒಬ್ಬರು ತಮ್ಮವರಾಗಿದ್ದರೆ ತಮ್ಮವರು ತಪ್ಪು ಅಂತ ಹೇಳೋಷ್ಟು ವೈಶಾಲ್ಯ ತುಂಬ ಜನಕ್ಕೆ ಬರೋದಿಲ್ಲ. ಧರ್ಮರಾಜನ ತಪ್ಪನ್ನು ಭೀಮ ಗುರುತಿಸ್ತಾನೆ, ಇದು ತಪ್ಪು, ಹೀಗೆ ಮಾಡಬಾರದಾಗಿತ್ತು, ಅವನ ಕೈ ಸುಟ್ಟು ಬಿಡಬೇಕು ಅನ್ನೋ ಮಾತಾಡ್ತಾನಲ್ಲ, ಇದು ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕಾದ ಮಾತು. ನಮ್ಮವರೇ ತಪ್ಪು ಮಾಡಿದಾಗ ಅದು ಪ್ರತಿಭಟನೆ ಮಾಡಲಿಕ್ಕೆ ಹಿಂಜರಿದ್ರೆ ಇನ್ನೊಬ್ಬರ ತಪ್ಪನ್ನು ಪ್ರತಿಭಟನೆ ಮಾಡೋ ಶಕ್ತಿ ನಮಗಿರೋದಿಲ್ಲ ಅಂತ ಹೇಳುತ್ತಾರೆ. ನಮ್ಮ ಮಾರಲ್ಲಿ ವೀಕಾಯಿ ಬಿಡುತ್ತೇವ, ಅಂದರೆ ನಾವು ಪಕ್ಷಪಾತಿಗಳು ಅಂತ ಆಗ್ತದೆ. ಭೀಮಸೇನ ಹಾಗೆ ಮಾಡೋದೇ ಇಲ್ಲ, ಧರ್ಮದ ನಿನ್ನ ತಪ್ಪಿದೆ, ನಿನ್ನ ಕೈ ಸುಟ್ಟು ಬಿಡ್ತೇನೆ ಅಂತ ಹೇಳಿದಾಗ ಅರ್ಜುನನಿಗೆ ಆಶ್ಚರ್ಯವಾಯಿತು. ಆಗ ಭೀಮಸೇನ ಹೇಳಿದ, ಕೈ ಸುಡೋದಿಲ್ಲ, ಉತ್ತಮೇ ವಚಸಾ ಶಿಕ್ಷಾ, ದೊಡ್ಡವರು ತಪ್ಪು ಮಾಡಿದಾಗ ಬಾಯಲ್ಲಿ ಖಂಡಿಸಬೇಕು, ಅದನ್ನು ಮಾಡಿದ್ದೇನೆ ಅಂತ ಹೇಳಿ ಆ ಸಭೆಯಲ್ಲಿ ನಡೆದ ಅನ್ಯಾಯವನ್ನು ಪ್ರತಿಭಟನೆ ಮಾಡ್ತಾನೆ. ಈ ಸಮಯದಲ್ಲಿ ಯಾರು ಬೇಕಾದರೂ ಬರಬಹುದು ನನ್ನನ್ನು ಎದುರಿಸಿ. ದ್ಯೂತ ಅನ್ನೋದು ಕ್ಷತ್ರಿಯ ಧರ್ಮ ಅಲ್ಲ, ಯುದ್ಧ ಕ್ಷತ್ರಿಯರ ಧರ್ಮ, ಅದಕ್ಕೆ ಬನ್ನಿ ಎದ್ದು ಬಿಡ್ತೇನೆ ಅಂತ ಹೇಳಿದ್ರು. ಇವತ್ತು ಲೋಕದೊಳಗೆ ಮೇಷ್ಟನ್ನು ಎದುರಿಸಬೇಕು ಅಂತ ಹೇಳಿದರೆ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕು ಹೊರತು ಕಲ್ತೊಳ್ಳೋದಲ್ಲ. ಕಲ್ತೊಳ್ಳ ಸಾರ್ ಕೇಳಿ ಇನ್ನೊಂದು ಪ್ರಶ್ನೆಗೆ ಹೊಡೆದು ಬಿಡ್ತೇನೆ ನೋಡಿ ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತಾ, ಅವ ಮೇಷ್ಟ ಸೋತು ಬಿಟ್ರು ಅಂದರೆ ಅದಲ್ಲ. ಕೇಳಿದ ಪ್ರಶ್ನೆಗೆಲ್ಲ ಪಡ ಪಡ ಉತ್ತರ ಕೊಡ್ತಿದ್ರೆ ಅವ್ ಹೇಳ್ತಾರೆ ಓ ಭಾರಿ ಗುಡ್ ಅಂತ ಹೇಳಿದ್ರು. ಆ ಮಾಧ್ಯಮದಲ್ಲಿ ಎದುರಿಸಬೇಕು, ಯಾವ ಮಾಧ್ಯಮದಲ್ಲಿ ನಾವು ಎದುರಿಸಬೇಕಾಗಿದೆಯೋ ಅದರಲ್ಲಿ ಎದುರಿಸಬೇಕೇ ಹೊರತು ಇನ್ನೊಂದಲ್ಲಿ ಹೋಗ್ಬೇಕು. ಕ್ರಿಕೆಟ್ ಆಡೋನ ಬ್ಯಾಟಲ್ಲಿ ಎದುರಿಸಬೇಕೆ ಹೊರತು ಅವನು ಕೂಡ ಬಾಂಬ್ ಎಂಬ ಹಾಕ್ಲಕ್ಕೆ ಹೋಗಬಾರ್ದು. ಅವನ ಕೈ ಬ್ಯಾಟಿಂದ ಉತ್ತರ ಕೊಡಬೇಕಷ್ಟೆ. ಅವನ ಇವರು ಲೇಖಕ, ಲೇಖನಿಂದ ಉತ್ತರ ಕೊಡಬೇಕು. ಯೋಧ ಶಸ್ತ್ರಾಸ್ತ್ರ ಹಿಡಿದೇ ಯುದ್ಧ ಮಾಡಬೇಕು. ಇವತ್ತು ಕ್ಷತ್ರಿಯರ ಒಂದು ವಿಶೇಷವಾದ ಸಾಮರ್ಥ್ಯ ಅಂದ್ರೆ ಬಲ. ಯೋ ಯಯೇವ ಬಲಜ್ಯೇಷ್ಠ ಕ್ಷತ್ರಿಯೇಷು ಸವುತ್ತಮ. ಬಲದಲ್ಲಿ ಯಾರು ಹಿರಿಯರೋ ಅವರೇ ಕ್ಷತ್ರಿಯರಲ್ಲಿ ತಾರತಮ್ಯದಲ್ಲೂ ದೊಡ್ಡವರು. ಬನ್ನಿ ಅಂತ ಭೀಮಸೇನ ಕರೆದರೆ ಅವ್ರು ಯಾರಲ್ಲೂ ಉತ್ತರ ಇಲ್ಲ. ಇದು ಗುಟ್ಟಾಗಿ ಭೀಮಸೇನ ಕರೆಯಲಿಲ್ಲ, ಘೋಷಣೆ ಮಾಡ್ತಾನೆ. ಉತ್ತಿಷ್ಟಧ್ವಂ ಸರ್ವಯೇವ ಸಮೇತಾಹ, ಎಲ್ಲರ ಒಟ್ಟಿಗೆ ಬನ್ನಿ. ಮೃತ್ನಾವಿವಹ ಪಾದ ತಲೇನ ಸರ್ವಾನ್, ನಿಮ್ಮನ್ನು ಅಂಗಾಲಿ ಹೊಸಿಗೆ ಹಾಕಿಬಿಡ್ತೇನೆ ಅಂತ ಹೇಳಿದಾಗ ಭೀಷ್ಮದ್ರೋಣರು ಎದ್ದು ನೀನು ಹೇಳಿದ್ದು ನಿಜ ಅಂತ ಒಪ್ಕೊಂಡು ಬಿಡ್ತಾನೆ. ಸರ್ವಂ ಸಂಭಾವ್ಯತೆ ತ್ವಯಿ, ಎಲ್ಲ ಸಾಮರ್ಥ್ಯ ಇದೆ ಭೀಮಸೇನ, ಆದರೆ ಇವತ್ತು ಈ ಕೆಲಸ ಮಾಡೋದು ಬೇಡ, ಅವರನ್ನು ಬಿಟ್ಟುಬಿಡು ಅಂತ ಹೇಳಿದಾಗ ಭೀಮಸೇನ ಅವರ ಮಾತಿಗೆ ಬೆಲೆ ಕೊಟ್ಟು ಬಿಡ್ತಾನೆ. ದುರ್ಯೋಧನ ಮಾತ್ರ ಅದನ್ನು ಅರ್ಥ ಮಾಡಿಕೊಳ್ಳದೆ ಇನ್ನೂ ಹೆಚ್ಚು ದೌರ್ಜನ್ಯವನ್ನು ತೋರಿಸ್ತಾನೆ. ದೊಡ್ಡವರ ದೊಡ್ಡತನ ಅರ್ಥ ಮಾಡಿಕೊಳ್ಳೋದಕ್ಕೂ ವಿವೇಕ ಬೇಕಲ್ಲ, ಅದಕ್ಕೂ ಒಂದು ಸಂಸ್ಕೃತಿ ಬೇಕು. ದುರ್ಯೋಧನೆಗೆ ಅದು ಇರಲಿಲ್ಲ. ಆ ವಸ್ತ್ರಾಪಹರಣಕ್ಕೆ ಪ್ರಯತ್ನ ಪಡಲಿಕ್ಕೆ ಹೊರಟು ಆ ಸಮಯಕ್ಕೆ ಪಾಂಡವರು ತಾವೆಲ್ಲ ತಮ್ಮ ವಸ್ತ್ರಗಳನ್ನು ಕಳಿಸಿಟ್ಟು ನಾರು ಬಟ್ಟೆಯನ್ನು ತಾವು ಉಟ್ಕೊಂಡ್ಬಿಟ್ರು. ಹಾಗೆ ನಾವು ರಾಮಾಯಣ ನೋಡ್ತೇವೆ, ರಾಮನಿಗೆ ನಾರು ಬಟ್ಟೆ ಉಡಿಸಿದಂಥ ಮಹಾಪಾಪ ಕಾರ್ಯವನ್ನು ಕೈಕೇಯಿ ಮಾಡ್ತಾರೆ. ರಾಮದೇವರಿಗೆ ನಾರು ಬಟ್ಟೆ ಉಡಿಸಿ ಕಾರ್ಯ ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡಿದ್ದು ಕೈಕೇಯಿ. ಅದಕ್ಕೆ ದುರ್ಬೋಧನೆ ಮಾಡಿದವಳು ಮಂಥರೆ, ಅವಳು ಅಲಕ್ಷ್ಮಿ ಅಂತ ಹೇಳಿ ರಾಮಾಯಣ ಕರೆದಿದೆ, ಮಹಾಭಾರತ ಹೇಳಿ. ಇಲ್ಲಿ ಭೀಮಾದಿ ಪಾಂಡವರಿಗೆ ನಾರು ಬಟ್ಟೆ ಉಡಿಸಿದ ಕೆಲಸ ಮಾಡಿದ್ದು ಈ ದುರ್ಯೋಧನ. ಅದಕ್ಕೆ ಇವನು ಕಲಿ, ಇವನು ಕಲಿ, ಅವನ ಕಲಿಯ ಪತ್ನಿ. ಕಲಿಯ ಪತ್ನಿಯಾದ ಅಲಕ್ಷ್ಮಿ ಮಂಥರೆಯಾಗಿ ರಾಮದೇವರಿಗೆ ನಾರು ಬಟ್ಟೆ ಉಡಿಸೋ ಒಂದು ಸಂಚನ್ನ ರೂಪಿಸಿದರೆ, ಇಲ್ಲಿ ಸ್ವತಃ ಕಲಿ ಭೀಮಾದಿಗಳಿಗೆ ನಾರು ಬಟ್ಟೆ ಉಡಿಸ್ತಕ್ಕಂಥ ಕೆಟ್ಟ ವ್ಯವಸ್ಥೆಯನ್ನು ಮಾಡ್ತಾರೆ. ಅಲ್ಲೂ ಕಲಿ ಪತ್ನಿ, ಇಲ್ಲಿ ಕಲಿ ಅಂದ್ರೆ ಕಲಿಯಿಂದಾಗ ಅನಾಹುತಕ್ಕೆ ದೊಡ್ಡ ದೃಷ್ಟಾಂತ ಇದೆ. ರಾಜಪೋಷಾಕದಲ್ಲಿರಬೇಕಾದವರಿಗೆ ನಾರು ಬಟ್ಟೆ, ತಾನು ಏನು ಅರ್ಹತೆಯೇ ಇಲ್ಲ, ತಾನು ರಾಜ ಅಂತ ಕರ್ಕೊಡ್ತಾನೆ. ಇದು ಆಶ್ಚರ್ಯ. ಈ ಮೋಸ ವಂಚನೆಗಳನ್ನ ದುರ್ಯೋಧನ ಪೂರ್ಣ ಪ್ರಮಾಣದಲ್ಲಿ ಜಾರಿ ತಂದಂತ ಮಹಾದುಷ್ಟ. ಆ ಸಮಯಕ್ಕೆ ಸ್ವತಃ ಭೀಮಸೇನ ಮತ್ತೊಮ್ಮೆ ಎದ್ದು ದ್ರೌಪದಿ ವಸ್ತ್ರಾಪರಣಕ್ಕೆ ಪ್ರಯತ್ನ ಮಾಡಲಿಕ್ಕೆ ಅಂತ ಹೊರಟ ಅವನನ್ನ ಖಂಡಿಸ್ತಾ ಇದ್ದಾನೆ. ಮೊದಲನೇದಾಗಿ ದುಶ್ಯಾಸನ, ಎಂಥ ಪಾಪಿಯು. ಪಾಪೇಶು ಪೂರ್ವಶ್ಯ ತಥಾಧಮಸ್ಯ ವಂಶೇ ಕುರುಣಾಂ ಉರುಧರ್ಮಶೀಲಿನಾಂ ದುಶ್ಯಾಸನಸ್ಯಾಸ್ಯ ವಿದಾರೀಯ ವಕ್ಷ ಇವಾಮಿ ರಕ್ತಂ ಜಗತ ಸವಕ್ಷಂ. ಇಂಥ ಪರಮಪಾಪಿಯ ರಕ್ತವನ್ನ ಜನ ನೋಡ ಹಾಗೆ ನಾನು ಗುಟ್ಟಾಗಿ ಅಲ್ಲ, ಎದೆ ಸೀಳಿ ರಕ್ತಪಾನ ಮಾಡ್ತೇನೆ. ದುಷ್ಟರಿಗೆ ಎಷ್ಟು ಉಗ್ರವಾದ ಶಿಕ್ಷೆ ಕೊಡಬೇಕು ಅಂತ ಹೇಳೋದಕ್ಕೆ ಭೀಮಸೇನನ ಈ ಮಾತು ಶ್ರೇಷ್ಠವಾದ ದೃಷ್ಟಾಂತ ಇದೆ. ಆಗಲೇನೆ ದ್ರೌಪದಿಗೆ ಸ್ವತಃ ಅಂತಹ ಸಮಯದಲ್ಲೂ ದ್ರೌಪದಿ ದೇವಿ ನಡ್ಕೊಂಡ ರೀತಿ ಚಿತ್ರವಾದದ್ದು. ಒಂದು ಕಡೆಗೆ ಸೀತಾದೇವಿ ರಾಮಾಯಣದಲ್ಲಿ, ಇನ್ನೊಂದು ಕಡೆಗೆ ದ್ರೌಪದಿ ದೇವಿ ಈ ಒಂದು ಮಹಾಭಾರತದಲ್ಲಿ. ಅಲ್ಲಿ ರಾವಣ ಬಂದು ಎತ್ಕೊಂಡೇ ಹೊರಟು ಬಿಡ್ತಾನೆ. ಆ ಸೀತಾಕೃತಿಯನ್ನ ವಿಚಾರ ಇರಲಿ, ಅಂತೂ ಪರಮಾತ್ಮನ ಪತ್ನಿಯನ್ನ ಅಪಹರಣ ಮಾಡಬೇಕಂತ ಮಹಾಪಾಪಿಷ್ಠನಾದವನು ರಾವಣ. ಇಲ್ಲಿ ಭೀಮನ ಪತ್ನಿಯಾದ ದ್ರೌಪದಿಯನ್ನ ಕಂಗೆಡಿಸಕ್ಕೆ ಪ್ರಯತ್ನ ಪಟ್ಟು ದುರ್ಯೋಧನ. ಅಲ್ಲಿ ಭಗವಂತನ ಪತ್ನಿ, ಇಲ್ಲಿ ಭಗವದ್ಭಕ್ತ ಅಗ್ರೇಸರನ ಪತ್ನಿ. ಅಲ್ಲಿ ಲಕ್ಷ್ಮಿ, ಇಲ್ಲಿ ಸರಸ್ವತಿ. ದ್ರೌಪದಿ ಅಂದ್ರೆ ಭಾರತಿ, ಭಾರತಿ ಅಂದ್ರೆ ಮುಂದಿನ ಸರಸ್ವತಿ. ಭೀಮ ಹನುಮಂತ, ಮುಂದಿನ ಬ್ರಹ್ಮ. ಭಾವಿ ಬ್ರಹ್ಮ ಭೀಮನಾದರೆ ಭಾವಿ ಸರಸ್ವತಿ ದ್ರೌಪದಿ. ಇಲ್ಲಿ ಸರಸ್ವತಿ ಮೇಲೆ ಅಪಚಾರ ಇಲ್ಲಿ, ಲಕ್ಷ್ಮಿ ಮೇಲೆ ಅಪಚಾರ ಅಲ್ಲಿ. ಕಲಿಯುಗದಲ್ಲಿ ಎರಡೂ ನಡೆಯುತ್ತೆ ಅಂತ ಹೇಳಿದ್ರು. ಲಕ್ಷ್ಮಿ ಮೇಲೆ ಅಪಚಾರ ಅಂತ ಹೇಳಿದ್ರೆ ಭ್ರಷ್ಟಾಚಾರ, ವಿದ್ಯೆ ಮೇಲೆ ಅಪಚಾರ ಅಂತ ಕೇಳಿದ್ರೆ ಕೆಟ್ಟ ಕೆಟ್ಟ ಪುಸ್ತಕಗಳ ಪ್ರಚಾರ. ಎರಡೂ ನಡೆಯೋದು ಕಲಿಯುಗದಲ್ಲಿ ಒಂದೇನೆ. ಅವಕ್ಕೆ ಪ್ರಶಸ್ತಿಗಳು, ಅವಾರ್ಡ್ಗಳು, ಒಳ್ಳೊಳ್ಳೆ ಪ್ರಿಂಟ್ಗಳು, ಏನು ವೈಭವನೇ ವೈಭವ. ಈ ಶಸ್ತ್ರಾಸ್ತ್ರಗತ್ತ ಕೇಳಾಗೇ ಗತಿಯಲ್ಲಿ ಕೇಳಿದ್ರೆ ನಮ್ಮ ಜನಕ್ಕೆ ಬೇಕಿಲ್ಲ, ಉಳಿದವರು ಬಿಟ್ಟುಬಿಡಿ ಪಾಪ, ನಮ್ಮ ಜನಕ್ಕೆ ಅದರ ಆಸಕ್ತಿಯೇ ಇಲ್ಲ ಅಂತ ರೀತಿ ಇದ್ದ. ಎಲ್ಲಿ ನಾವು ಗ್ರಂಥ ಸಂರಕ್ಷಣೆ ನಡೆಯೋದಿಲ್ಲ, ಅಲ್ಲಿ ದ್ರೌಪದಿ ರಕ್ಷಣೆ ಮಾಡ್ತಾ ಇಲ್ಲ ಅಂತ. ಗ್ರಂಥ ಸಂರಕ್ಷಣೆ ಅಂದ್ರೆ ಒಂದೇ, ಸರಸ್ವತಿ ಸಂರಕ್ಷಣೆ ಅಂದ್ರೆ ಒಂದೇ, ವಿದ್ಯಾ ಸಂರಕ್ಷಣೆ ಅಂದ್ರೆ ಒಂದೇ. ಇವತ್ತು ಗ್ರಂಥಗಳನ್ನ ಓದ್ತೇವೆ ಬಿಡ್ತೇವೆ ಆಮೇಲೆ ವಿಚಾರ, ಅದಿರಬೇಕು ಅನ್ನೋದು ಮೊದಲನೇ ವಿಚಾರ. ನಮ್ಮಲ್ಲಿ ಇರಬೇಕದು, ಬೇಕಾದ ಸಿಗೋದಿಲ್ಲ. ಆದ್ರೆ ಇದ್ದಾಗ ತಗೊಳ್ಳೋದು ಹೋದ್ರೆ ಪ್ರಯೋಜನ ಇಲ್ಲ, ಅದು ಇಟ್ಕೋಬೇಕು, ಸಂರಕ್ಷಣೆ ಮಾಡಲೇಬೇಕು ಅದನ್ನ. ಮರಳು ಏನಾದ್ರು ಇಟ್ಕೊಂಡು ಚಾಕು ಚೂರಿ ಇಟ್ಕೊಂಡಿರ್ತಾರೆ, ಪ್ರಸಂಗ ಬಂದ್ರೆ ಬರಲಿ ಅಂತೇಳಿ. ಪ್ರಸಂಗ ಬಂದು ಇದು ಪ್ರಸಂಗನೇ ಬರೋದ್ರೆ ತೀರ್ಮಾನ ಮಾಡ್ಕೊಂಡ್ಬಿಡ್ತಾರೆ. ಪಾಪ, ಶಾಸ್ತ್ರಕ್ಕೆ ಮಾತ್ರ ಪ್ರಸಂಗ ಬರೋದೇ ಇಲ್ಲ. ಕಳ್ಳ ಬಂದ್ರೆ ಶಸ್ತ್ರ, ಕಳ್ಳ ಬಂದ್ರೆ ಶಾಸ್ತ್ರ, ಯಮದೂತರು ಬಂದ್ರೆ ಶಾಸ್ತ್ರ. ಅದನ್ನ ಯೋಚನೆ ಮಾಡಿದೆ. ಈ ಕಳ್ಳ ಬರ್ತಾನೋ ಬಿಡ್ತಾನೋ ಗ್ಯಾರಂಟಿ ಇಲ್ಲ, ಯಮದೂತರು ಬರೋದು ಮಾತ್ರ ಗ್ಯಾರಂಟಿ. ಇವತ್ತು ಸಾಯಿದ ಇರೋನು ಯಾವನೂ ಇಲ್ಲ, ಅವನ ಉಳಿಸೋದು ಯಾವ್ದು ಗೊತ್ತೇನು, ಶಾಸ್ತ್ರ ಒಂದೇ ಉಳಿಸು. ಆಗ ಮನೆಯಲ್ಲಿ ಶಾಸ್ತ್ರ ಇತ್ತು ಅಂದ್ರೆ ನಮ್ಮ ರಾಯರ ಮೃತ್ತಿಕೆ ಇದ್ದಿದ್ದಕ್ಕೆ ಬ್ರಹ್ಮರಾಕ್ಷಸ ಒಳಗೆ ಬರಲಿಲ್ಲ ಅಂತ ಕೇಳ್ತೇವೆ. ಇನ್ನು ಆಚಾರ್ಯ ಗ್ರಂಥಗಳಿದ್ರೆ, ವೇದವ್ಯಾಸರ ಕೃತಿಗಳಿದ್ರೆ, ಭಾಗವತಾದಿ ಗ್ರಂಥಗಳಿದ್ರೆ ಅಲ್ಲಿ ಅವಸರ ಪ್ರವೇಶಕ್ಕೆ ಅವಕಾಶವೇ ಇರೋದಿಲ್ಲ. ಆಗ ನಮಗೆ ಶಾಂತವಾಗಿ ಬದುಕೋದು ಆಗ ಮಾತ್ರ ಸಾಧ್ಯ. ಹೊರಗಿನ ಶತ್ರುಗಳಿಗೆ ಮಿತಿ ಇದೆ, ಈ ಒಳಗಿನ ಶತ್ರುಗಳಿಗೆ ಮಿತಿ ಇಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇದು ವರ್ಕಿಂಗ್ ಅವರ್ಸ್ ಅಂತಾನೆ ಇಲ್ಲ, 24 hours ಕಾಡ್ತಾ ಇರ್ತಾರೆ. ಇದು ಕನಸಿನಲ್ಲೂ ಒದರ್ತಿರ್ತಾನೆ ಮನುಷ್ಯ ಅಂದ್ರೆ ಏನೋ ಕನಸಿದೆ ಅಂತ ಆಯ್ತಲ್ಲ, ಇದೇನೋ ಅಂದ್ಕೊಂಡಿದ್ದ ಏನೋ ಆಗಿದೆ ಒದರ್ತಾನೆ ಅಂತ. ಸೀರೋದು ಕೂಗೋದೆಲ್ಲ ಅದಕ್ಕೇನೆ. ನಿದ್ದೆಗಾಲಕ್ಕೂ ಕನಸಿನಲ್ಲೂ ಬಿಡದೇ ಇರತಕ್ಕಂಥ ಒಂದು ಭೂತಗಳು ಅಂದ್ರೆ ಈ ಕಾಮಾದಿ ರಿಷಡ್ ವರ್ಗದ. ಅದನ್ನೆಲ್ಲ ಗೆಲ್ಲೋದಕ್ಕೆ ಬೇರೆ ದಾರಿ ಇಲ್ಲ, ಅದಕ್ಕೆ ಸರಸ್ವತಿಯೇ ಆಗಬೇಕು, ಶಾಸ್ತ್ರವೇ ಆಗಬೇಕು, ವಿದ್ಯೆಯೇ ಆಗಬೇಕು. ಅದನ್ನು ಅವಮಾನ ಮಾಡ್ತಾನೆ ಅಂದ್ರೆ ಅದಕ್ಕಿಂತ ಒಂದು ಪಾಪ ಇನ್ನೊಂದಿಲ್ಲ. ಅದರ ರಕ್ಷಣೆ ಯಾರು ಮಾಡ್ತಾರೆ? ಕಷ್ಟ ಭೀಮಸೇನ ಶಪಥ ಮಾಡಿ, ಅಹಂ ದುರ್ಯೋಧನಂ ಹಂತ ಕರ್ಣಂ ಹಂತ ಧನಂಜಯ ಶಕುನಿಂಚ ಅಕ್ಷಕಿತವಂ ಸಹದೇವೋ ಹನಿಷ್ಯತಿ. ನಾನು ದುರ್ಯೋಧನನನ್ನು ಕೊಲ್ತೇನೆ, ದ್ರೌಪದಿ ಇಷ್ಟಪಟ್ಟಿದ್ದು ಹಾಗೇನೆ. ಈ ಕರ್ಣನನ್ನ ಅರ್ಜುನ ಸಂಹಾರ ಮಾಡುತ್ತಾನೆ, ಈ ಶಕುನಿಯನ್ನ ಈ ಸಹದೇವ ಕೊಲ್ತಾನೆ, ಈ ಒಂದು ಪಣವನ್ನು ತೊಡ್ತಾನೆ, ಪ್ರತಿಜ್ಞೆಯನ್ನು ತೊಡ್ತಾನೆ. ಇದು ಎಲ್ಲರ ವ್ರತ ಆಗಬೇಕು ಅಂತ ಹೇಳ್ತಾರೆ. ದುರ್ಯೋಧನನ ಕೊಂದೇ ಕೊಲ್ತೇನೆ, ಇದು ಭೀಮ ಮಾಡಿದ ಶಪಥ. ಎಲ್ಲರೂ ಆ ಶಪಥವನ್ನು ಅನುಸರಿಸಬೇಕು. ದುರ್ಯೋಧನ ಅಂದ್ರೆ ಏನು? ದುರ್ಯೋಧನ ಅಂದ್ರೆ ಕಲಿ. ಕಲಿ ಅಂದ್ರೆ ಏನು ಅಂದ್ರೆ ಅಜ್ಞಾನ ಮಿಥ್ಯಾವತಿ ರೂಪತೋಸೌ ಅಜ್ಞಾನಾದಿ ಸ್ವರೂಪಸ್ತು ಕಲಿಹಿ ದುರ್ಯೋಧನ ಸ್ಮೃತ. ಅಜ್ಞಾನ ಮಿಥ್ಯಾಜ್ಞಾನಗಳೇ ಕಲಿ ಅಂದ್ರೆ ಅದೇ. ಅದನ್ನು ಹೊಡೆದು ಓಡಿಸೋವರಿಗೂ ಕೂಡ ಎಂದೂ ಸುಖ ಇರಲಿ ಸಾಧ್ಯ ಇಲ್ಲ. ಪ್ರತಿ ಕ್ಷಣದಲ್ಲೂ ಕೂಡ ಮನೆಯಿಂದ ಕಸ ಹೊರಗಾಕಲಿಕ್ಕೆ ಪ್ರಯತ್ನ ಪಡ್ತೇವೋ, ಮನಸ್ಸಿನಿಂದ ಅಜ್ಞಾನ ಮಿಥ್ಯಾಜ್ಞಾನಗಳನ್ನು ಹೊರಗಾಕಲಿಕ್ಕೆ ವಿಶ್ವ ಪ್ರಯತ್ನ ಮಾಡ್ತಿರೋದು. ಅದು ಭೀಮಸೇನ ದೀಕ್ಷೆ ಅಂದ್ರೆ ಅದೇನು. ಆ ಸಮಯಕ್ಕೆ ಒಂದು ಹಂತದಲ್ಲಿ ಎಲ್ಲ ಗಾಬರಿಗೊಳ್ಳುತ್ತಾ ಇದ್ದಾರೆ, ಇನ್ನೇನು ಮಾಡಬೇಕು. ಆಗ ಭೀಮಸೇನ ಸಾರುತ್ತಾನೆ, ಜೀವನದಲ್ಲಿ ಉಳಿಯೋದು ಮೂರೇ, ಪತಿತಶಾಸ್ಯ ದೇಹಸ್ಯ ಕಾಷ್ಟವಿಷ್ಟ ಸಭಸ್ಯ ಚ ಫಲಾನಿ ತ್ರೀಣಿ ಶಿಷ್ಯಂತೆ ವಿದ್ಯಾ ಕರ್ಮ ಸುತಾಯಿತಿ. ಮನುಷ್ಯನ ದೇಹ ಹೋದ ಮೇಲೆ ಅವನು ಎಷ್ಟು ತಿಳ್ಕೊಂಡಿದ್ದ, ಏನು ಜ್ಞಾನ ಸಂಪಾದನೆ ಮಾಡಿದ್ದ ಅದು ಉಳಿಯುತ್ತೆ. ಕರ್ಮ, ಏನು ಸಾಧನೆ ಮಾಡಿದ್ದ ಅದು ಉಳಿಯುತ್ತೆ. ಸುತ, ಎಂಥ ಮಕ್ಕಳನ್ನು ಪಡೆದಿದ್ದಾನೆ ಅದು ಉಳಿಯುತ್ತೆ. ಈ ಮೂರರ ಹೊರತು ಇನ್ಯಾವುದು ಉಳಿಯೋದೇ ಇಲ್ಲ. ಅರ್ಥ ಮಾಡಿಕೊಂಡ್ರೆ ಊಟ ಕೂತಾಗ ಎಲೆ ಹಾಕೊಂಡಿರ್ತಾನೆ, ಆಮೇಲೆ ತಿಂದ ಲೆಕ್ಕವಾಗಿ ಎಲೆ ತಿಂದ ಅಂತ ಹೇಳಿದ್ರೆ ಪಶು ಅಂತ ಬಿಡ್ತಾನೆ ಅಷ್ಟೇ. ಎಲೆ ತಿನ್ನೋದಿಲ್ಲ, ಇಲ್ಲಿ ಪದಾರ್ಥ ಮಾತ್ರ ತಿಂತಾನೆ. ಅದೇ ತರಹ ಲೋಕದೊಳಗೆ ಜ್ಞಾನ ಭಂಡಾರ ಇದೆಯಲ್ಲ, ಅದನ್ನು ನಾವು ಸಂಪಾದನೆ ಮಾಡಬೇಕು. ಅದೆಲ್ಲ ಭೀಮಸೇನ ಸುಭಾಷಿತ ತುಂಬಿದ ಸಭೆಯಲ್ಲಿ ಮಾಡಿದಂತಹ ಭೀಮಸೇನ ಅದ್ಭುತವಾದ ಪ್ರವಚನ. ದುರ್ಯೋಧನಾದಿಗಳಿಗೆ ಕಣ್ಣು ತೆರೆಸ್ತಕ್ಕಂಥ ಮಾತು, ಅವ್ರಿಗೆ ಕಣ್ಣೇ ಇಲ್ಲ ಅದನ್ನು ತೆರಲಿಕ್ಕಾಗಲಿಲ್ಲ ಅಷ್ಟೇ. ಅದು ಭೀಷ್ಮದ್ರೋಣಾದಿಗಳಿಗೆ ಉಪಯುಕ್ತವಾದ ಮಾತುಗಳು. ಮತ್ತೆ ಆ ಕಾಲಕ್ಕೆ ಅಂಜಿ ವಿದುರನ ಸಲಹೆಯಂತೆ ಎಲ್ಲ ರಾಜ್ಯಕೋಶಗಳನ್ನು ಧೃತರಾಷ್ಟ್ರ ವಾಪಸ್ ಕೊಡ್ತಾನೆ. ಆಮೇಲೆ ಮತ್ತೆ ದ್ಯೂತಕ್ಕೆ ಕರೀತಾರೆ ದುರ್ಯೋಧನ. ಅನುದ್ಯೂತ ಅಂತ ಹೆಸರು, ಇದು ದ್ಯೂತ, ಅದು ಅನುದ್ಯೂತ. ಅದಕ್ಕೆ ನಡೆದಂತಹ ದ್ಯೂತದಲ್ಲಿ 12 ವರ್ಷಗಳ ಕಾಲ ವನವಾಸ, 1 ವರ್ಷ ಕಾಲದ ಅಜ್ಞಾತವಾಸ, ಬಟ್ 13 ವರ್ಷಗಳ ಕಾಲ ಪಾಂಡವರು ದೂರ ಇರಬೇಕು. ಅಲ್ಲಿ ರಾಮದೇವರಿಗೆ 14 ವರ್ಷ ವನವಾಸ, ಇವರಿಗೆ 12 ವರ್ಷ ವನವಾಸ ಪ್ಲಸ್ 13. ಅಂತೂ ಎರಡರಲ್ಲೂ ವನಪರ್ವನೆ. ರಾಮಾಯಣದಲ್ಲೂ ಒಂದು ವನದ ಪ್ರಸಂಗ, ಇಲ್ಲೂ ಒಂದು ವನದ ಪ್ರಸಂಗ. ಕಾಡಿಗೆ ಹೋದವರು ಉಳಿದ್ರು, ಕಳಿಸ್ತವನು ಸತ್ತ, ಎರಡು ಕಡೆ ಆಗಿದ್ದ ಹಾಗೆ. ಕಳಿಸ್ತವನು ಉಳಿಲಕ್ಕಾಗಲಿಲ್ಲ, ಆದರೆ ಹೋದರು ಸುರಕ್ಷಿತ ವಾಪಸ್ ಬರ್ತಾ ಇದ್ದಾರೆ. ಪಾಂಡವರು ದುರ್ಯೋಧನ ಯಥಾ ಪ್ರಕಾರ ಮೋಸ ಮಾಡದ ಸೋತರು. ಅಲ್ಲಿಂದ ಹೊಳ್ಳ ತಯಾರಾಗ್ತಾರೆ. ಆ ತಪ್ಪೇ ಆಗಿದೆ, ಆ ಕಾಲಕ್ಕೆ ಅನುಸರಣೆ ಮಾಡಬೇಕು ಅಂತ ತೋರಿಸಲಿಕ್ಕೆ ಹೊರಟ್ರಂತೆ ಆ ದುರ್ಯೋಧನಾದಿಗಳೆಲ್ಲ. ಆಗಲೇ ಅರ್ಥ ಮಾಡ್ಕೋಬಹುದಾಗಿತ್ತು, ಇವರು ಇಂಥ ಬಲಾಢ್ಯರಾದವರು, ತಮ್ಮ ಮಾತಿಗೋಸ್ಕರ ತಲೆ ಬಾಗ್ತಾ ಇದ್ದಾರೆ, ತಮ್ಮ ಮಾತು ತಪ್ಪತಕ್ಕಂಥವರಲ್ಲ ಅಂತ ಹೇಳಿ ಅವನು ಬದಲಾಗಬೇಕಾಗಿತ್ತು. ಆದರೆ ಬದಲಾಗೋದಿಲ್ಲ, ಅವರು ನಕ್ಕನಂತೆ. ಪಾಂಡವರು ಹೊರಟಾಗ ದುಶ್ಯಾಸನಾದಿಗಳೆಲ್ಲ ನಗುತ್ತಾರೆ, ಇವರೆಲ್ಲ ಕಾಡಿಗೆ ಹೋಗ್ತಾ ಇದ್ದಾರೆ, ಪಶುಗಳು ಇವರೆಲ್ಲ ಕೂಡ ಷಂಡತಿಲರು, ಜೊಳ್ಳೆಳ್ಳುಗಳು ಅಂತ ಹೇಳಿ ಅಪಹಾಸ್ಯ ಮಾಡಿ ನಕ್ಕನಂತೆ. ಅವನ ತಮ್ಮಂದಿರೆಲ್ಲ ಆಗ ಅಣ್ಣ ಇಬ್ಬರು ಅಣ್ಣಂದಿರು ಸೇರಿ ಅವರು ನಗಲಿಕ್ಕೆ ಶುರು ಮಾಡ್ತಾರೆ. ಆಗ ಭೀಮಸೇನ ಶಪಥವನ್ನು ಮಾಡ್ತಾನೆ, ಇವರನ್ನೆಲ್ಲ ನಾನು ಸಂಹಾರ ಮಾಡ್ತೇನೆ. ತಮ್ಮ ಇಬ್ಬರನ್ನು ಕೊಲ್ಲೋ ಶಪಥ ಈಗಾಗಲೇ ಆಗಿತ್ತು, ಈಗ ಉಳಿದ 98 ಜನಗಳನ್ನ ಸಂಹಾರ ಮಾಡ್ತೇನೆ ಅಂತ ಹೇಳಿ. ಅದು ಅನ್ಯಾಯ ಮಾಡಿದ್ದು ಇಬ್ಬರು, ಸಪೋರ್ಟ್ ಕೊಟ್ಟು ನಕ್ಕಿದ್ದು 98 ಜನ, 8 ಜನಗಳು ಸಾಯ್ಬೇಕು. ಅದನ್ನೇ ಆಚಾರ ಹೇಳ್ತಾರೆ, ಒಬ್ಬ ಮನುಷ್ಯ ಕೆಟ್ಟವನಾಗಲಿಕ್ಕೆ ಅವನು ಬರೀ ಕೆಟ್ಟದನ್ನು ಮಾಡಬೇಕಾಗಿಲ್ಲ, ಕೆಟ್ಟದ್ದನ್ನು ಮಾಡಿದ್ದನ್ನು ಕಂಡು ಅದು ಸಪೋರ್ಟ್ ಕೊಟ್ಟರೆ ಅವನು ಕೆಟ್ಟವನೇ ಆಗ್ತಾನೆ. ನಾರಾಯಣ ದುಟ್ ತದರಬಂಧಿ ನಿಗ್ರಹ ಕ್ಷತ್ರಿಯಾಣಾಂ ಪರಮೋ ಧರ್ಮ. ಈ ಮಾತು ಅರ್ಥ ಮಾಡಿಕೊಂಡ್ರೆ ತಪ್ಪಿತಸ್ಥರ ಜೊತೆಗೆ ಆ ಸಹಕಾರ ಕೊಡತಕ್ಕಂಥವರು ಶಿಕ್ಷಾರ್ಹ ಅಪರಾಧಿಗಳಾಗ್ತಾರೆ. ಸಹಕಾರ ಕೊಟ್ಟಿದ್ದರ ಫಲ ಒಟ್ಟು 100 ಜನಗಳನ್ನು ನಾನೇ ಕೊಲ್ಲುತ್ತೇನೆ ಅಂತ ಹೇಳಿ ಭೀಮಸೇನ ಶಪಥವನ್ನು ಮಾಡಿದ. ಇವರೆಲ್ಲ ಹೋದರು, ದ್ರೋಣರ ಕಾಲಿಗೆ ಬಿದ್ದರಾಗಿ. ತಪ್ಪು ಮಾಡೋದು ಕಾಲಿಗೆ ಬಿಡು, ಮತ್ತೆ ತಪ್ಪು ಮತ್ತೆ ಕಾಲಿಗೆ ಬಿಡು, ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದು ಮತ್ತೆ ತಪ್ಪು ಮಾಡೋದಿದೆಯಲ್ಲ ಆ ಟೈಪ್ ಅದು. ಎಲ್ಲ ಕಾಲಿಗೆ ಬಿದ್ದರು. ಅವ್ರು ಹೇಳಿದರು, ಹೇಳಿ ಹೇಳಿ ಏನು ಬೇಕು ಅಂದರೆ, ಭೀಮ ಶಪಥ ಮಾಡಿದ್ದಾನೆ ನಮ್ಮನ್ನೆಲ್ಲ ಭೀಮನಿಂದ ಉಳಿಸಬೇಕು ಅಂತ ಕೇಳಿ. ಅವ್ರು ಹೇಳಿದರು, ಭೀಮನಿಂದ ಉಳಿಯುವ ಶಕ್ತಿ ನನಗೇ ಇಲ್ಲ, ನಿಮ್ಮನ್ನೇನು ಉಳಿಸ್ತೇನೆ. ಆಯಿತು, ನೀವು ಕಾಲು ಹಿಡಿದಿದ್ದೀರಿ, ನಿಮ್ಮ ಪಕ್ಷ ಸೇರಿ ನಾನು ಹೋರಾಡಿ ಸಾಯ್ತೇನೆ ಇಷ್ಟೇ ಹೇಳಿದ್ದು. ಬದುಕ್ತೇನೆ ಅಂತ ಹೇಳಿಲ್ಲ, ನಿಮ್ಮ ಪಕ್ಷ ಸೇರಿ ನಾನು ಸಾಯ್ತೇನೆ ಅಷ್ಟೇ. ಅವ್ರಿಗೆ ಗೊತ್ತಾಯ್ತು, ಇವರು ಇವರು ಸಪೋರ್ಟ್ ಕೊಡೋದು ಒಂದೇ, ಸುಯಿಸೈಡಲ್ ಅಪ್ರೋಚ್ ಅಂತ, ನಾನು ಸಾಯೋದು ಒಂದೇ ಅಂತ ತಿಳ್ಕೊಂಡ್ರು ಪಾಪ. ಅಂತೂ ಮಾತು ಕೊಟ್ಟು ಆ ಕಡೆ ಸೇರ್ಕೊಳ್ತಕ್ಕಂಥ ಪ್ರಸಂಗ ಬಂತು. ಮಾಡು ವನಕ್ಕೆ ಹೋಗ್ತಾ ಇದ್ದಾರೆ. ಆ ಸಮಯಕ್ಕೆ ಕುಂತಿ ಭಾರಿ ದುಃಖ ಪಡ್ತಾಳೆ. ಕಾರಣ ತನ್ನ ಮಕ್ಕಳು ದುಃಖ ಪಡ್ತಾರೆ ಅಂತಲ್ಲ, ಇದು ಧರ್ಮಾತ್ಮರಿಗಿಂತ ಇಂಥ ಪ್ರಸಂಗ ಒದಗಿತಲ್ಲ, ಎಷ್ಟು ಅನ್ಯಾಯ ಇದು ಅಂತ ಹೇಳಿ ಭಾರಿ ವ್ಯಥೆಪಟ್ಲಂತೆ. ನಾನೂ ಬರ್ತೇನೆ ಅಂತ ತಯಾರಾಗಿ, ನಾನು ಕಾಡಿಗೆ ಬರ್ತೇನೆ ಅಂತ ಹೇಳಿದಾಗ ಯುಗರ ಮಾತಾಡ್ತಾ, ನಮ್ಮ ನೀನು ಹೋಗಬೇಡ, ನೀನು ಮೊದಲೇ ವಯಸ್ಸಾದವಳು ಬೇರೆ. ಸುಕುಮಾರೀಚ ವೃದ್ಧಾಚ ಅಂತ ಕರೆದಿದ್ದಾರೆ ಮಹಾಭಾರತದಲ್ಲಿ. ಸುಕುಮಾರೀಚ ವೃದ್ಧಾಚ, ನೀನು ಸುಕುಮಾರಿ ಮತ್ತು ವೃದ್ಧಳು. ನೋಡೋರಿಗೆ ಆಶ್ಚರ್ಯ ಆಗಿದೆ, ಕುಮಾರಿ ಅಂದ್ರೆ ಚಿಕ್ಕವಳು ಅಂತ ಅರ್ಥ, ಸುಕುಮಾರಿ ಅಂದ್ರೆ ಭಾರಿ ಚಿಕ್ಕವಳು ಅಂತ ಅರ್ಥ, ವೃದ್ಧಳು ಅಂತ ಕರೀತಾರೆ. ಇದು ಕಾಂಟ್ರಡಿಕ್ಷನ್ ಅಂದ್ರೆ ಹಾಗಲ್ಲ, ವಯಸ್ಸಿನಲ್ಲಿ ವೃದ್ಧಳು ಟೆಂಡರ್ ಅಂತ ಅರ್ಥ, ಅದು ಅತ್ಯಂತ ಕೋಮಲೆ, ಆ ಅರ್ಥ ಹೊರತು ಬೇರೆ ಅಲ್ಲ. ನೀನು ಅತ್ಯಂತ ಕೋಮಲ ಸ್ವಭಾವದವಳು, ವಯಸ್ಸು ಬೇರೆ ಆಗಿದೆ. ಆ ಕಾಡಿನಲ್ಲಿ ಭಯಂಕರವಾದ ದಾರಿ, ಭಯಂಕರವಾದಂಥ ಪಶುಪಕ್ಷಿಗಳು ಮೃಗಗಳು ಇರುತ್ತೆ, ಹೋಗಬೇಡ, ನೀನು ನನ್ನಲ್ಲೇ ಮನೆಯಲ್ಲೇ ಇರು ಅಂತಿಟ್ಕೊಂಡು. ಇದು ಭಾರಿ ವಿಶೇಷ ಇದು. ಇದರ ತನ್ನಲ್ಲಿರಬೇಕು ಅಂತ ಕೇಳ್ತಾನೆ. ಕುಂತಿ ಒಪ್ಕೊಂಡ್ಲನು. ಗಮನಿಸ್ಬೇಕು, ಇದರ ಜಾತಿಯಲ್ಲಿ ಶೂದ್ರ, ಇವರು ಕ್ಷತ್ರಿಯರು ಇರಬಹುದಾದ್ರೆ ಇರಲಿಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ವ್ಯವಸ್ಥೆ ಇವ್ರದ್ದಾದ್ರೆ ಆ ಜಾಗ ಏನಾದರೂ ಪರವಾಗಿಲ್ಲ. ಇದರಂತೂ ಭಾರಿ ಸಾತ್ವಿಕನಾದವು. ಇದರ ಮೇಲೆ ಇರಲಿಕ್ಕೆ ಒಪ್ಕೊಂಡ ನೋಡಿ, ಧೃತರಾಷ್ಟ್ರ ಹತ್ತಿರದ ಬಂಧು, ಅಲ್ಲಿರಲಿಲ್ಲ ವಿದುರ. ಅದು ಹೋಲಿಸಿದರೆ ಸ್ವಲ್ಪ ದೂರ, ಯಾಕಂದ್ರೆ ಇವನ ಜಾತಿನೇ ಬೇರೆ. ಆದ್ರೆ ಕುಂತಿ ಅಲ್ಲಿರ್ತೇನೆ ಅಂತ ಒಪ್ಕೊಂಡನು. ಹಿಂದಿನ ಕಾಲದ ಜಾತಿ ವ್ಯವಸ್ಥೆಯ ಬಗ್ಗೆ, ವರ್ಣ ವ್ಯವಸ್ಥೆಯ ಬಗ್ಗೆ ಬೆಳೆಚಲ್ತಕ್ಕಂಥ ಜಾಗ ಇದು. ಒಬ್ಬ ಸಚ್ಛೂದ್ರ ಅಂತ ಕರೀತಾರೆ, ಒಬ್ಬ ಶೂದ್ರ ಯೋಗ್ಯನಾಗಿ ಬದುಕಿದರೆ ಅವನ ಸ್ಥಾನಮಾನ ದಾರಿ ತಪ್ಪಿದ ಬ್ರಾಹ್ಮಣನಿಗಿಂತ ಮೇಲು ಎಂಬುದು ಶಾಸ್ತ್ರದ ಆದೇಶ. ಒಬ್ಬ ದಾರಿ ತಪ್ಪಿದ ಬ್ರಾಹ್ಮಣನಿಗಿಂತ ದಾರಿ ತಪ್ಪದ ಶೂದ್ರ ತುಂಬಾ ಮೇಲ್ಮಟ್ಟದಲ್ಲಿರ್ತಾನೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ವರ್ಣ ವ್ಯವಸ್ಥೆ ಅನ್ನೋದು ಅದನ್ನು ಮೇಲು ಕೀಳುಗಳಿಗೋಸ್ಕರ ಮಾಡಿದ್ದಲ್ಲ, ಅದು ಕರ್ಮಾಚರಣೆಗೋಸ್ಕರ ಮಾಡಿದ ವ್ಯವಸ್ಥೆ ಅಷ್ಟೇನೆ. ಆದಷ್ಟು ಇನ್ನು ನೋಡಿ, ರಾಜಮಹಾರಾಜರ ಕಥೆ ದಾಖಲೆ ಆಗಲಿಲ್ಲ, ಒನಕೆ ಓಬವನ ಕಥೆ ದಾಖಲಾಯಿತು. ರಾಜಗಳೆಲ್ಲ ಮಹಾರಾಣಿ ಅಲ್ಲ ಅವಳು, ಆದರೆ ಸೇವೆ ಮಾಡಿದ್ದರ ಫಲ ಮಹಾ ಒಬ್ಬ ದೇಶದ ಮಹೋನ್ನತ ಮಹಿಳೆಯರ ಸಾಲಿಗೆ ಸೇರಿಬಿಡುತ್ತಾರೆ. ಎಷ್ಟೋದ್ರೆ ಮಹಾರಾಣಿಯರಿಗೆ ಆ ಭಾಗ್ಯ ಸಿಗಲಿಲ್ಲ, ಅವಳಿಗೆ ಸಿಕ್ತು. ಯಾಕೆ ತನ್ನ ಇತಿಮಿತಿಗಳಲ್ಲಿ ಮಾಡಿದ ಕೆಲಸ ಇತ್ತಲ್ಲ, ಎಷ್ಟು ಒಳ್ಳೆಯದಾಯ್ತು ಲೋಕಕ್ಕೆ. ಅದರಿಂದ ಈ ಕಾನ್ಸೆಪ್ಟ್ ನಮಗೆ ಡೆವಲಪ್ ಆದರೆ, ನಾವು ಯಾವ ಜಾತಿಯಲ್ಲಿದ್ದು ಸಾಧನೆ ಮಾಡ್ತೇವೆ ಎಂಬುದು ಮುಖ್ಯ ಅಲ್ಲ, ಎಂಥ ಸಾಧನೆ ಮಾಡ್ತೇವೆ ಎಂಬುದು ಮುಖ್ಯ. ಎರಡು ಸೇರಿದರೆ ಭಾರಿ ಒಳ್ಳೆಯದೇನೆ, ಆದರೆ ನಿಜವಾದ ಸಾಧನೆ ಸರ ಗೌರವಕ್ಕೆ ವಿದುರನಿಗೆ ಸಿಕ್ಕಂಥ ಒಂದು ಪಾತ್ರ ಭಾರಿ ದೊಡ್ಡದು. ಕುಂತಿ ಒಪ್ಕೊಂಡ್ಲಂತೆ. ಅಷ್ಟೊತ್ತಿಗೆ ಕುಂತಿಸಿ, ಅಲ್ಲಿ ನೋಡ್ಕೊಳ್ಳೋಕೆ ಯಾರು ಇರಬೇಕು ಕುಂತಿ ನೋಡ್ಕೊಳ್ಳೋದಕ್ಕೆ ಅಂತ ಕೇಳಿದರೆ, ನಕಲ ಸಹಿದವರ ಹೆಂಡಂದ್ರೆಲ್ಲ ಅಲ್ಲೇ ಉಳ್ಕೊಡ್ತಾರೆ. ಇದು ಭಾರಿ ವಿಶೇಷ ಇದು. ನಕಲ ಸಹಿದವರ ಹೆಂಡಂದಿದ್ದ ಮನೆಯಲ್ಲಿ ಸೊಸೆ ಚಿಕ್ಕ ಸೊಸೆ ಎಂದಿರು, ಅತ್ತೆ ನೋಡ್ಕೊಂಡಿರ್ತೇವೆ ಅಂತ ಅಲ್ಲೇ ಉಳ್ಕೊಂಡು ಬಿಟ್ರಂತೆ. ಹುಡುಗರೆಲ್ಲ ಒನಕ್ಕೆ ಹೊಡ್ತಾ ಇದ್ದ ಎಲ್ಲರೊಂದು ಎಲ್ಲರೂ, ದ್ರೌಪದಿ ಸುಭದ್ರ ಉಳಿದವರೆಲ್ಲ, ಅವರಿಬ್ಬರು ನಕಲ ಸಹದವರ ಹೆಂಡತಿಯರನ್ನು ಬಿಟ್ಟರೆ ಉಳಿದವರೆಲ್ಲ ಕಾಡಿಗೆ ಹೊರಟವರೇನೆ. ಆಗ ನಮಸ್ಕಾರ ಮಾಡಲಿಕ್ಕೆ ಪಾಂಡವರು ಬರ್ತಾರೆ. ಕುಂತಿ ಹೇಳ್ತಾಳೆ, ನಿಮಗೇನಂತ ಆಶೀರ್ವಾದ ಮಾಡೋದು, ಯಾರಿಗೆ ತಿಳುವಳಿಕೆ ಇಲ್ಲ ಅವರಿಗೆ ಉತ್ಸಾಹ ನಾಲ್ಕು ಮಾತು ಹೇಳಬೇಕಾಗ. ನೀವು ಲೋಕಕ್ಕೆ ಧರ್ಮ ಹೇಳ್ತಕ್ಕಂಥವರು, ನಿಮಗೇನು ನಾನು ಹೇಳೋ ಸಂದೇಶ ಏನೂ ಇಲ್ಲ, ಆದರೆ ಒಂದು ಮಾತು ಖಚಿತ, ನೀವು ನಿಜವಾಗಲೂ ಧರ್ಮಿಷ್ಠರಾದ್ದರಿಂದ ನಿಮಗೆ ಜಯ ಖಚಿತ, ನೀವು ಗೆದ್ದೇ ಗೆಲ್ತೀರಿ ನನಗೆ ವಿಶ್ವಾಸ ಇದೆ ಅಂತ ಹೇಳಿ. ಇದು ಹೆಂಗಸರೆಲ್ಲ ಕಲಿಬೇಕಾದ ಪಾಠ ಇದು. ಎಷ್ಟೋ ಜನ ಅಳೋದು ದೊಡ್ಡ ರೆಮಿಡಿ ಅಂತ ತಿಳ್ಕೊಂಡ್ಬಿಡ್ತಾರೆ, ಜೋರಾಗತ್ರ ಭಾರಿ ಅಭಿಮಾನ ಅಂತ ತಿಳ್ಕೊಂಡ್ಬಿಡ್ತಾರೆ. ತಪ್ಪು, ಅಳೋದ್ರಿಂದ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ ಹೊರತು ಸಮಸ್ಯೆ ಪರಿಹಾರವಾಗೋದಿಲ್ಲ. ಆ ಸಮಯಕ್ಕೆ ಒಳ್ಳೆ ಧೈರ್ಯ ತೋರಿಸೋದಿದೆಯಲ್ಲ, ಅದಕ್ಕೆ ವೇದವ್ಯಾಸದೇವರು ಬರೀತಾರೆ, ಕುಂತ್ಯಾಹ ಧೃತಿಂಚೈವ. ಮಹಾಭಾರತದ ಸಂದೇಶಗಳಲ್ಲಿ ಅತಿ ದೊಡ್ಡ ಸಂದೇಶ ಯಾವುದು ಅಂತ ಕೇಳಿದರೆ, ಐದಾರು ಸಂದೇಶಗಳನ್ನು ಕೊಡ್ತಾರೆ. ಒಂದು, ಈ ಕುಂತಿಯಿಂದ ಕಲಿಬೇಕಾದ ಪಾಠ ಅಂದರೆ ಧೈರ್ಯ ನೋಡಿ ಅಂತ ಹೇಳ್ತಾರೆ. ಒಂದೇ ಗಂಡ ಇಲ್ಲ, ಇಲ್ಲಿ ಆಪತ್ತುಗಳ ಸರಮಾಲೆ ನಡೆದಿರೋದಂತೂ ಭಾರಿ ಅನ್ಯಾಯ. ಅವರು ಕಾಡಿಗೆ ಹೋಗ್ತಾ ಇದ್ದಾರೆ, ದೊಡ್ಡವರೆಲ್ಲ ಏನೆಷ್ಟು ವಿಶ್ವದ್ರೋಣಾದಿಗಳೆಲ್ಲ ಈ ಪಕ್ಷದಲ್ಲಿದ್ದಾರೆ. ಅಂತ ಹೊತ್ತಿನೊಳಗೆ ಏನು ಹೇಳಬೇಕಾಕೆ, ಯೋಚನೆ ಮಾಡಬೇಡಿ, ಒಳ್ಳೆ ದಾರಿಯಲ್ಲಿದ್ದೀರಿ, ನೀವು ಒಳ್ಳೆಯದಾಗೇ ಆಗುತ್ತೆ. ಇದನ್ನು ನಿಜವಾದ ಧೈರ್ಯ ಅಂತ ಕರೀತಾರೆ. ಇಂಥ ಧೈರ್ಯದ ಒಂದು ನಿಜವಾದ ಪ್ರತೀಕ ಒಬ್ಬ ಪುರುಷನ ಕಥೆಯಲ್ಲಿ ಹೇಳಲಿಲ್ಲ, ಕುಂತಿಯ ಧೈರ್ಯ ಅಂತ ವೇದವ್ಯಾಸರು ದಾಖಲೆ ಮಾಡಿದ್ದು ಇಡೀ ಒಂದು ಸ್ತ್ರೀ ಕುಲಕ್ಕೆ ಸಂದ ಗೌರವ ಎಂಬುದನ್ನ ಮರಿಬಾರದು. ಅಷ್ಟು ಕೊಂಡಾಡ್ತಾರೆ ಕುಂತಿ. ಮತ್ತೆ ಕುಂತಿ ದ್ರೌಪದಿನ ಕುರಿತು ಹೇಳ್ತಾಳಮ್ಮ ದ್ರೌಪದಿ ನತ್ವಾಂ ಸಂದೇಶ್ತು ಮಿಚ್ಛಾಮಿ, ನೀನೇನು ಸಂದೇಶ ಕೊಡಕ್ಕೆ ನಾನು ಹೊರಟಿಲ್ಲ ಅಂತ ಹೇಳ್ತಾಳೆ. ಯಾವ ಸಂದೇಶವನ್ನು ನಾನು ಕೊಡೋದಿಲ್ಲ. ಭೂಷಿತಂತೆ ಕುಲದ್ವಯಂ, ನಿನ್ನಿಂದ ಎರಡು ವಂಶ ಉದ್ಧಾರವಾಗಿದೆ ಅಂತ ಹೇಳ್ತಾಳೆ. ನೀನು ಹುಟ್ಟಿದ ಮನೆಗೂ ಕೀರ್ತಿ ತಂದೆ, ಸೇರಿದ ಮನೆಗೂ ಕೀರ್ತಿ ತಂದೆ. ಇದಕ್ಕೆ ಇವತ್ತು ಸಭೆಯಲ್ಲಿ ನಡ್ಕೊಂಡ ರೀತಿ ಇದೆಯಲ್ಲ, ಅದೇ ದೊಡ್ಡ ದೃಷ್ಟಾಂತ ಅಂತ ಹೇಳ್ತಾರೆ. ಅವ ಆ ಪರಿಸ್ಥಿತಿಯಲ್ಲಿ ಎಂಥವರು ಕೂಡ ಕೂಗಾಡೋದು ಕಿರುಚಾಡೋದು ಮಾಡಬಹುದಾಗಿತ್ತು. ದ್ರೌಪದಿ ಹಾಗೆ ಮಾಡಲಿಲ್ಲ, ನ್ಯಾಯಬದ್ಧವಾಗಿ ಮಾತಾಡಿದ್ದೆ ಹೊರತು ಮತ್ತೊಂದಿಲ್ಲ. ದೇವರನ್ನ ಸ್ಮರಣೆ ಮಾಡಿದ್ದೆ ಹೊರತು ಕೆಟ್ಟದ ನಡ್ಕೊಳ್ಳಲಿಲ್ಲ. ಒಬ್ಬರನ್ನು ನಿಂದೆ ಮಾಡಲಿಲ್ಲ, ಆದರೆ ಕಟುವಾಗಿ ಖಂಡಿಸೋದನ್ನು ಬಿಡಲಿಲ್ಲ. ಈ ನಿಂದೆಗೂ ವಿಮರ್ಶೆಗೂ ತುಂಬಾ ವ್ಯತ್ಯಾಸ ಇದೆ. ಬಯ್ಯೋದು ಬೇರೆ, ವಿಮರ್ಶೆ ಮಾಡೋದು ಬೇರೆ. ನೀನು ತಪ್ಪು ಮಾಡಿದ್ದೆ ಅಂತ ಖಚಿತವಾಗಿ ಹೇಳಿ, ನೀನು ಫೇಲ್ ಆಗಿದ್ದೆ ಅಂತ ಹೇಳಿ. ಏನು ತಪ್ಪಲ್ಲ, ಫೇಲ್ ಆದ್ರೂ ಫೇಲ್ ಆಗಿದ್ದೆ ಅಂತ ತಪ್ಪಲ್ಲ. ನೀನು ಅಯೋಗ್ಯ ಕಳ್ಳಾದ್ರೆ ತಪ್ಪಾಗುತ್ತೆ. ಅದು ಫೇಲ್ ಆಗಿದ್ದಾನೆ, ಕಳ್ತನ ಮಾಡಿಲ್ಲ ಅವನು, ಗಮನಿಸ್ಬೇಕು ನಾವು. ಆದ್ರೂ ಬೈದ್ರೆ ಔಟ್ ಆಫ್ ಸ್ಟೇ ಹೋದಾಗ ಲೆಕ್ಕ. ಇದನ್ನ ಅರ್ಥ ಮಾಡಿಕೊಂಡ್ರೆ ತಪ್ಪಿಗೆ ತಕ್ಕ ಶಿಕ್ಷೆ ಕೊಡಬೇಕೆ ಹೊರತು ಅದರ ಇತಿಬಿತಿಗಳನ್ನು ಮೀರಿ ಮಾತಾಡಬಾರದು. ದ್ರೌಪದಿ ಎಂದು ಅಂತ ಮಾತನಾಡಲಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ಏನ್ ಬೇಕಾದಕ್ಕೆಲ್ಲ ದೊಡ್ಡ ಸಂಸ್ಕಾರ ಬೇಕಾದ, ದೊಡ್ಡ ತಿಳುವಳಿಕೆ ಬೇಕು. ಎಲ್ಲರೂ ಆ ರೀತಿ ಬದುಕಲಿಕ್ಕಾಗೋದಿಲ್ಲ. ದ್ರೌಪದಿಯ ಎತ್ತರ ಅಂಥದ್ದು. ಕುಂತಿ ಬಾಯಿ ತುಂಬಾ ಹೊಗಳುತ್ತಾಳೆ, ನೀನು ಏನ್ ಹೇಳಲು ಸಾಧ್ಯ ಇಲ್ಲ, ಅತ್ಯಂತ ಸಾಧ್ವಿ ನೀನು ಅಂತ ಕೊಂಡಾಡುತ್ತಾಳೆ. ನೀನು ವಿಶೇಷವಾಗಿ ಈ ನಕಲ ಸಹದೇವರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿಲ್ಲಂತೆ. ಇದು ಎಷ್ಟು ಆಶ್ಚರ್ಯ ನೋಡಿ, ನಕಲ ಸಹದೇವರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಈ ಮಾತಿಗೆ ಹೊಸ ಅನೇಕ ಅರ್ಥ ಗೊತ್ತಾಗ್ತದೆ ನಮ್ಗೆ. ಮೊದಲನೇ ಕುಂತಿಯ ಸ್ವಭಾವ, ನಕಲ ಸಹದೇವರು ಸ್ವಂತ ಮಕ್ಕಳಲ್ಲ, ಅವರು ಮಾದ್ರಿಯ ಮಕ್ಕಳು. ಮಾದ್ರಿ ಸವತಿಯವರು, ಇವ್ರಿ ಮಾತ್ರ ಸರಿಯಾಗಿ ನೋಡ್ಕೋಬೇಡ ಅಂತ ಹೇಳ್ಬೇಕು ನ್ಯಾಯವಾಗಿ, ಅಷ್ಟೇ ಸ್ವಲ್ಪ ದೂರ ಮಾಡೋ ಅಂತ ಹೇಳಬೇಕು ಅಂತದ್ದು. ಇವರು ಸರಿಯಾಗಿ ನೋಡ್ಕೋಬೇಕು ಅಂತ ಹೇಳಿದ್ರು ಅಂತ ಕೇಳಿದ್ರೆ ಎಷ್ಟು ಕಳಕಳಿ ಇದೆ. ಯಾಕೆ ತನ್ನ ತಂಗಿಯ ಮಕ್ಕಳನ್ನ, ಸವತಿಯ ಮಕ್ಕಳನ್ನ ಸಾಕಷ್ಟು ಜವಾಬ್ದಾರಿ ಹೊತ್ತಿದ್ದಾಳಲ್ಲ, ಎಷ್ಟು ಇವರು ಸರಿಯಾಗಿ ನೋಡ್ಕೋಬೇಕು ನೀನೀಗ ಹೇಳೋದ್ರೊಳಗೆ ಎಷ್ಟು ವಿಶಾಲ ಹೃದಯ. ಸ್ವಲ್ಪ ಸಂಕುಚಿತ ಮನೋಭಾವವೇ ಕುಂತಿಗಿಲ್ಲ ಅಂದ್ರೆ ಎಷ್ಟು ಪೂಜ್ಯ ಸ್ಥಾನವನ್ನು ಕುಂತಿ ಗಳಿಸ್ತಾಳೆ. ಇದು ಭೀಮಾದಿಗಳ ತಾಯಿ ಅನ್ಸ್ಕೋಬೇಕಾದ್ರೆ ಸಾಮಾನ್ಯ ಸ್ತ್ರೀಗೆ ಸಾಧ್ಯ ಇಲ್ಲ. ಅದು ಕುಂತಿ ಪೂರ್ಣವಾದಂತಹ ನ್ಯಾಯವನ್ನು ಸಲ್ಲಿಸ್ತಾರೆ. ಅದು ಇನ್ನೊಂದು ಅರ್ಥ, ನಕಲಸಹದೇವರು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದ್ರೆ ಯಾರು ದೊಡ್ಡವರು ಅಂತ ಆಯ್ತಾ ಅದರಲ್ಲಿ, ಈಗ ದ್ರೌಪದಿನ ದೊಡ್ಡವರು ಅಂತಾಗಿ. ಆದ್ದರಿಂದ ಅವರಲ್ಲಿರತಕ್ಕಂತಹ ಶಚಿ ಶ್ಯಾಮಲ ಉಷಾ ಅದೆಲ್ಲ ಬೇರೆ ಬೇರೆ ದೇವತೆಗಳ ಹೆಂಡಂದಿರೇ ಹೊರತು ಅವ್ರು ನಿಜವಾಗಲೂ ಕೂಡ ವಾಯುಪತ್ನಿ ಅಂದ್ರೆ ದ್ರೌಪದಿ ಮಾತ್ರ. ಭೀಮಪತ್ನಿ ಸಾಕ್ಷಾ ದ್ರೌಪದಿ ಭೀಮಸೇನಿಗೆ ಅಷ್ಟೇ ಪತ್ನಿ ಹೊರತು ಉಳಿದವ್ರಿಗೆ ಪತ್ನಿ ಅಲ್ಲ. ಸರಿಯಾಗಿ ನೋಡ್ಕೋಬೇಕು ಇವರನ್ನ, ಇವರು ನನ್ನ ಮಕ್ಕಳು ಅಂತ ಹೇಳಿಲ್ಲಂತ. ಪಾಪ ನನ್ನ ಸವತಿ ಮಕ್ಕಳು ಅಂತ ಪದ ಉಪಯೋಗಕ್ಕೆ ಇಷ್ಟ ಇಲ್ಲ, ನನ್ನ ಮಕ್ಕಳು ಇವರು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಇನ್ನೇನು ಹೇಳೋ ಕಾರಣ ಇಲ್ಲ, ಎಲ್ಲ ನೀವು ತಿಳಿದವರು, ಹೋಗಿ ಬನ್ನಿ ಅಂತ ಕಳಿಸಿಕೊಟ್ಲಂತೆ. ಇದರಲ್ಲೂ ಹೇಳುತ್ತಾರೆ ಪಾಂಡವರೇ, ಜಯ ನಿಮಗೆ ಅತ್ಯಂತ ಖಚಿತ, ಏನು ಯೋಚನೆ ಮಾಡೋ ಕಾರಣ ಇಲ್ಲ. ಒಂದು ಕೆಟ್ಟ ಕಾಲ ಇದು, ಒಂದು ಆ ಕಾಲ ಮುಗಿಯುತ್ತೆ. ಯಥಾ ಪ್ರಕಾರ ನೀವು ಈ ದುಷ್ಟರ ನಾಶ ಮಾಡಿ ಪೂಜ್ಯರಾಗಿ ನೀವು ವಿಶ್ವವಿಖ್ಯಾತರಾಗ್ತೀರಿ ಅಂತ ಹೇಳಿ ಶುಭ ಸಂದೇಶವನ್ನು ಕೊಟ್ಟು ಕಳಿಸ್ತಾ ಇದ್ದಾನೆ. ಪಾಂಡವರೆಲ್ಲ ಹೊರಡ್ತಾ ಇದ್ದಾರೆ. ಆ ಸಮಯದಲ್ಲಿ ರಾಮದೇವರ ವನವಾಸಕ್ಕೆ ಹೊರಟಾಗ ಅಯೋಧ್ಯೆಗೆ ಅಯೋಧ್ಯೆಯೇ ಹೋದಂತೆ, ಇಲ್ಲಿ ಪಾಂಡವರ ವನವಾಸಕ್ಕೆ ಹೊರಟ್ರೆ ಹಸ್ತಿನಾಪುರಕ್ಕೆ ಹಸ್ತಿನಾಪುರವೇ ಹೊರಡುತ್ತಾನೆ. ಈ ಮಾತನ್ನ ಸ್ವತಃ ವೇದವ್ಯಾಸರೇ ಬರೀತಾನೆ. ಧೃತಾಷ್ಟ್ರದ ಮುಂದೆ ವಿವರ ಹೇಳ್ತಾನೆ. ದೃಶ್ಯ ಹೇಗಿದೆ ಗೊತ್ತೇನು, ರಾಮಾಯಣ ನಡೆದಿದ್ದು ಮೊದಲು, ಆಮೇಲೆ ನಡೆದಿದ್ದು ಮಹಾಭಾರತ, ರಾಮಾವತಾರ ಆಮೇಲೆ ಕೃಷ್ಣಾವತಾರ. ರಾಮಾವತಾರದ ರೆಫರೆನ್ಸ್ ಬರುತ್ತೆ ಮಹಾಭಾರತದಲ್ಲಿ, ಇಂಪಾರ್ಟೆಂಟ್. ರಾಮಾಯಣದಲ್ಲಿ ಮಹಾಭಾರತ ರೆಫರೆನ್ಸ್ ಬರೋದಿಲ್ಲ, ಆಮೇಲೆ ಆಗಿದ್ದು ತಾನೇ ಇಲ್ಲಿ ರೆಫರೆನ್ಸ್ ಬರ್ತಾ ಇದೆ. ಅದು ಪಾಂಡವರ ವನವಾಸವನ್ನ ರಾಮದೇವರ ವನವಾಸಕ್ಕೆ ಹೋಲಿಸ್ತಾ ಹೇಳುತ್ತಾರೆ. ಫಲಿತಾಂಶನೂ ಹೇಳುತ್ತಾರೆ. ಊರಿಗೂರೇ ಹೊರಟು ಬಿಡ್ತಂತೆ, ಎಲ್ಲ ಹೊರಡ್ತಾ ಇದ್ದಾರೆ. ಯಾರು ಅಯೋಧ್ಯೆಯಲ್ಲಿ ಜನಗಳು ಆಗಿಲ್ಲ, ಹಸ್ತಿನಾಪುರದ ಜನಗಳು ಈಗಿಲ್ಲ. ಇಂದು ವಿಚಿತ್ರವಾದಂತಹ ವಾತಾವರಣದಲ್ಲಿ ಪಾಂಡವರು ಹೊರಟು ನಿಂತರು. ಎಷ್ಟು ಹೇಳಿದ್ರು ಕೇಳಿದ್ರು ತಯಾರಿಲ್ಲ ಅವರು, ನಾ ಬರಬೇಡಿ ಅಂತ ಅವ್ರು ಹೇಳಿದ್ರು. ರಾಮದೇವರು ಹೇಳಿದ್ರೆ ಅವರು ಕೇಳಲಿಲ್ಲ, ಭೀಮಾದೇವರು ಹೇಳಿದ್ರೆ ಇವರು ಕೇಳಲಿಲ್ಲ, ಎಲ್ಲ ಹಿಂಬಾಲಿಸಿ ಹೊರಟಿದ್ದೇನೆ. ಆ ರೀತಿ ಹೊರಟವರ ಸಾಲಿನಲ್ಲಿ ಒಂದು ಪ್ರತ್ಯೇಕ ವ್ಯವಸ್ಥೆಯಾಗಿ ಅಡಿಗೆ ಊಟದ ವ್ಯವಸ್ಥೆಗೂ ಕಳಿಸಿಕೊಟ್ರಂತೆ ರಾಜ ಮಹಾರಾಜರು ಅಂತ ಹೇಳಿದರೆ. ಅವ್ರಿಗೊಂದು ತಮ್ಮದೇ ಆದ ಮತ್ತೆ, ಜೈಲಿಗೆ ಹಾಕ್ತಾರಲ್ಲ ಅಲ್ಲಿ VIPಗಳಿಗೆಲ್ಲ ಬೇರೆ ಟ್ರೀಟ್ಮೆಂಟ್ ಉಂಟು ಅಂತೆಲ್ಲ. ಎಲ್ಲ ವ್ಯವಸ್ಥೆ ಮಾಡಿ ಕೊಡಬೇಕಾದ ಕರ್ತವ್ಯ. ಆ ದೃಷ್ಟಿಯಿಂದ ತಪ್ಪಿತಸ್ಥರಿಗೆ ಅಷ್ಟು ಮಾಡಬೇಕಾದ್ರೆ ಪಾಂಡವರು ತಪ್ಪಿತಸ್ಥರೇ ಅಲ್ಲ ಈ ಮಧ್ಯೆ. ಆದ್ದರಿಂದ ಸಪರೇಟ ವ್ಯವಸ್ಥೆ ಎಲ್ಲ ಮಾಡಿ ಕಳಿಸಿದರಂತೆ. ಅಡಿಗೆಯವರು, ನೀರಿನವರು, ಅಡಿಗೆಯವರಲ್ಲಿ ಅಲ್ಲೂ ತಾರತಮ್ಯ, ಮತ್ತೆ ಅಡಿಗೆ ಮಾಡೋರು ಬೇರೆ, ಸೂಪರ್ವೈಸ್ ಮಾಡೋರು ಬೇರೆ. ಅದಕ್ಕೆ ಹೇಳ್ತಾರೆ ಸೂದಾಹ ಪೌರೋಗವಾಶ್ಚೈವ ಅಂತ ಕರೀತಾರೆ. ಸೂದರು ಅಂದ್ರೆ ಕುಕ್ಸ್ ಅವರೆಲ್ಲ, ಪೌರೋಗವರು ಅಂದ್ರೆ ಅವರ ಮೇಲೆ ಹೆಡ್ಸ್ ಅವರೆಲ್ಲ, ಇನ್ಸ್ಪೆಕ್ಷನ್ ಮಾಡೋರು. ನೋಡಿ ಬೆಟಾಲಿಯನ್ ಹೊರಡ್ತಾನೆ. ಇದೋ ಲಕ್ಷಾಂತರ ಜನ ಹಿಂದೆ ಹೋಗ್ತಾ ಇದ್ದಾರೆ. ಎಲ್ಲರ ಸಮೇತ ಪಾಂಡವರು ಹೊರಟಾಗ ಕಳೆದ ಬಾರಿ ಹೇಳಿದೆ, ಅವ್ರು ಹೇಗೆ ಹೋಗ್ತಿದ್ದಾರೆ ಅಂತ ಕೇಳ್ತಾನೆ ಧೃತರಾಷ್ಟ್ರ. ಆಗ ವಿದರ ಹೇಳ್ತಾ ಹೋಗ್ತಾನೆ, ಕಣ್ಣಿಗೆ ಅಡ್ಡ ಕೈ ಹಿಡ್ಕೊಂಡ್ಬಿಟ್ಟು ಕೆಳಗೆ ನೋಡ್ತಾ ಧರ್ಮರಾಜ ಹೋದ. ಅದಕ್ಕೇನು ಕಾರಣ ಅಂದ್ರೆ, ನಾನೀಗ ಕೋಪದ ದೃಷ್ಟಿಯಿಂದ ನೋಡಿದರೆ ದುರ್ಯೋಧನಾದಿಗಳ ಉರಿದು ಬೂದಿಯಾಗಿ ಬಿಡ್ತಾರೆ, ಅದಕ್ಕೆ ಹಾಗೆ ನೋಡೋದು ಬೇಡ ಅಂತ ಹೊರಟನು. ಅಂತ ಸಮಯದಲ್ಲೂ ಆತನಿಗೆ ಒಂದು ವಿಶೇಷವಾದಂತಹ ನಿಯಂತ್ರಣ ಇದೆ. ನಾನು ಕೋಪದಿಂದ ನೋಡಿದರೆ ಅಂದ್ರೆ ಸುಟ್ಟು ಬೂದಿ ಆಗ್ತಾರೆ ತಪಶಕ್ತಿಗೆ ಅಂತ ಹೇಳಿ ಆತ ನೋಡಬಾರ್ದು ತಲೆ ತಗ್ಗಿಸಿಬಿಟ್ನು. ಇವರೇನ್ ತಿಳ್ಕೊಂಡ್ರು, ಸೋತ್ ತಲೆ ತಗ್ಗಿಸ್ತ ಅಂತ ಅಲ್ಲ, ಇವ್ರು ಒಳ್ಳೇದಕ್ಕೆ ತಲೆ ತಗ್ಗಿಸಿದನಂತೆ. ಅದು ಹಿತೈಷಿಯ. ಆಮೇಲೆ ಭೀಮಸೇನ ಎರಡೂ ಕೈಗಳನ್ನು ಎತ್ಕೊಂಡು ಹೊರಟಾಗ ಅದಕ್ಕೆ ಅರ್ಥವನ್ನ ವಿದರ ಹೇಳ್ತಾನೆ. ಬರೀ ಅಂತಿಂಥ ಅರ್ಥ ಅಲ್ಲ, ಇನ್ನೆಂಥ ದುಷ್ಟರನ್ನ ನಾಶ ಮಾಡಲಿಕ್ಕೆ ನನಗೆ ಯಾವ ಶಸ್ತ್ರಾಸ್ತ್ರನೂ ಬೇಕಿಲ್ಲ, ಬರೀ ನನ್ನ ಕೈಗಳು ಸಾಕು ಅಂತ ತೋರಿಸಿದ್ದೀನಿ. ಇದು ಸಹಜವಾದ ಬಲ ಅಂತ ಹೇಳಿ, ಸಹಜವಾದ ಬಲ, ಬೇರೆ ಯಾವುದರಿಂದಲೂ ಭೀಮಸೇನಿಗೆ ಆಗಬೇಕಾದಿಲ್ಲ, ಅದು ನಿಜವಾದ ಸ್ವರೂಪದ ಶಕ್ತಿ. ಅದು ತೋರಿಸ್ತಾ ಹೊರಟನು. ಅರ್ಜುನ ಕೈಲಿ ಮಣ್ಣು ಹಿಡ್ಕೊಂಡು ಓದು ಕೆರಿತಾ ಹೋದನೆ. ಅದಕ್ಕೆ ವಿದರ ಅರ್ಥ ಹೇಳುತ್ತಾನೆ, ಮುಂದೆ ಯುದ್ಧ ನಡೆದಾಗ ನಾನು ಎಷ್ಟು ಬಾಣಗಳನ್ನ ಬಿಡ್ತೇನೆ ಇವರ ಮೇಲೆ ಅಂತ ಕೇಳಿದರೆ, ಮಣ್ಣಿನ ಕಣ ಎಣಿಸಕ್ಕೆ ಯಾರಿಗೂ ಬರುತ್ತೆ? ಮಣ್ಣಿನ ಕಣ ಎಣಿಸಕ್ಕೆ ಯಾರಿಗೂ ಬರೋದಿಲ್ಲ. ನಾನು ಬಿಟ್ಟ ಬಾಣಗಳ ಸಂಖ್ಯೆ ಎಣಿಸಲಿಕ್ಕಾಗೋದಿಲ್ಲ, ಅಷ್ಟು ಅಸಂಖ್ಯ ಬಾಣಗಳನ್ನು ಸುರಿಸ್ತೇನೆ ಅಂತ ಹೇಳ್ಕೊಂಡು ಆತ ಹೊರಟನು. ನಕಲ ಸಹದೇವರು ನಾಚಿಕೆಯಿಂದ ಸುಮ್ಮನೆ ತಲೆ ಬಗ್ಗಿಸಿಬಿಟ್ಟಿದ್ರಂತೆ. ದ್ರೌಪದಿ ಮಾತ್ರ ತಲೆಗೂದಲು ಕಟ್ಟಿಕೊಳ್ಳದೆ ಹೊರಟಲು ಅಂತ ಹೇಳಿದ್ರು. ಭಾರಿ ವಿಶೇಷ ಇತ್ತು. ಇವರು ಮುಚ್ಚಿದ ಮುಡಿಯನ್ನ ಮತ್ತೆ ಕಟ್ಟಿಕೊಳ್ಳಿಲ್ಲ, ಹಾಗೆ ಹೋಗಿ. ಅದಕ್ಕೆ ನಾಡಿವರೆಲ್ಲರೂ ಕೂಡ ಮುಕ್ತಕೇಶ್ಯ ಭವಿಷ್ಯಂತಿ, ಇವರೆಲ್ಲ ಕೂದಲು ಬಿಚ್ಚಿಕೊಂಡವರಾಗಿ ಆಗ್ತಾರೆ. ಇದು ದ್ರೌಪದಿಯ ಸಂದೇಶ. ಇದು ಒಂದು ಶಾಸ್ತ್ರದ ಇವತ್ತದ ಫ್ಯಾಷನ್, ಕೂದಲು ಬಿಟ್ಕೊಂಡು ಓಡಾಡೋದು ಅಂದ್ರೆ ಲೇಟೆಸ್ಟ್ ಫ್ಯಾಷನ್ ಇದ್ದಾಗ ಲೆಕ್ಕ. ಅದು ಎಲ್ಲ ಕತ್ತರಿಸ್ಕೋತಾರೆ, ಇಲ್ಲ ಹಾಗೆ ಬಿಡ್ತಾರೆ. ಎರಡು ಪದ್ಧತಿ, ಎರಡು ಅಮಂಗಳದ ಸಂಕೇತ ಅಂತ ದ್ರೌಪದಿ ಹೇಳ್ತಾ ಇತ್ತು. ಮಹಾಭಾರತದ ಕಥೆ ಕೇಳಿದ ಮೇಲೆ ಕಲಿಬೇಕಾದ ಪಾಠ ಇದು ಒಂದು. ಮತ್ತು ಧಾರವಾಡದಲ್ಲಿ ಸುಮಾರು ಆರು ವರ್ಷಗಳ ಸುಮಾರು 82 83 ಪ್ರವಚನ ಆಗಿತ್ತು, ಮಹಾಭಾರತ ಪ್ರವಚನ ಆಗಿತ್ತಾಗ. ಆಗ ಒಬ್ಬ ಬಾಬು ಕಟ್ ಮಾಡಿಸ್ಕೊಂಡು ವ್ಯಕ್ತಿ ದಿವಸ ಬರ್ತಿದ್ಲು ಪ್ರವಚನಕ್ಕೆ. ಬಾಬು ಕಟ್ ಮಾಡಿ ಬ್ರಾಹ್ಮಣರಾಕೆ, ಈ ಬ್ರಾಹ್ಮಣರ ಅವಾಂತರ ಮಾಡೋದು ಇವರೇನೆ ಜಾಸ್ತಿ ಬರ್ತಾ ಇದ್ಲು. ಅವ್ರು ನೋಡಿ ಉಳಿದವ್ರು ಕಲಿತಾರೆ, ಪಾಪ ಮೊದಲು ತಪ್ಪು ಬ್ರಾಹ್ಮಣ ಮಾಡ್ತಾರೆ, ಉಳಿದವ್ರು ಕಾಪಿ ಮಾಡ್ತಾರೆ ಅಷ್ಟೇ. ಅದಕ್ಕೆ ಎಲ್ಲದರಲ್ಲೂ ಬ್ರಾಹ್ಮಣ ದೊಡ್ಡ ಗುರು ಇದ್ದಾಗ ಲೆಕ್ಕ, ಒಳ್ಳೇದಕ್ಕೂ ಗುರು ಕೆಲಸಕ್ಕೂ ಗುರುನೇ. ಭಾರಿ ಭಾರಿ ಕೆಟ್ಟ ಪುಸ್ತಕ ಬರೋದಾರಲ್ಲ ಬ್ರಾಹ್ಮಣರೇ, ತುಂಬಾ ಜನ ಗೊತ್ತಿಲ್ಲ, ದೇವರಿಲ್ಲ, ರಾಮಾಯಣ ದೊಡ್ಡದಲ್ಲ, ಮಹಾಭಾರತ ದೊಡ್ಡದಲ್ಲ ಅಂತ ಬರೋದ್ರ ಪೈಕಿ 90-94 ಎಲ್ಲ ಬ್ರಾಹ್ಮಣರು. ಮೊದಲಿದಾಗಿ ಇಂಡಿಯನ್ಸು, ಎರಡನೇದಾಗಿ ಬ್ರಾಹ್ಮಣರು, ಕೆಲವರಂತೂ ಹೈ ಕ್ಲಾಸ್ ಮಾಧುವರು. ಈ ಮಾತು ಅರ್ಥ ಮಾಡಿಕೊಂಡ್ರೆ ದುಷ್ಟ ದುರ್ಯೋಧನ ಎಲ್ಲಿದ್ದ? ಅದೇ ವಂಶದಲ್ಲೇ ಇದ್ದಿದ್ದು. ಪಾಂಡವರಿಗೆ ಭಾರಿ ತೊಂದರೆ ಕೊಟ್ಟ ದುರ್ಯೋಧನ ಔಟ್ಸೈಡರ್ ಅಲ್ಲ, ಅವನು ವೆರಿ ಕ್ಲೋಸ್ ರಿಲೇಟಿವ್ ಅವರು. ಆದ್ರಿಂದ ಇವತ್ತು ಬ್ರಾಹ್ಮಣರಿಗೆ ಮತ್ತೆ ನಮ್ಮ ಹಿಂದೂಗಳಿಗೆ ನಿಜವಾದ ವಿರೋಧ ಬರೋದು ಯಾರಿಂದ ಅಂದ್ರೆ ನಮ್ಮ ಜನಗಳಿಂದನೇ. ದೊಡ್ಡ ದುರಂತ ಇದು ಸಹ ಬರ್ತಿದ್ವಿ. ಈ ಪ್ರಸಂಗ ಬಂತು, ಇದು ಬಹಳ ಅಮಂಗಳದ ಲಕ್ಷಣ. ಇದು ಮಾಡಬಾರದು ಗತಪರ, ಅವ್ರು ನಮಗೇನು ಯೋಚನೆ ಇಲ್ಲ, ಹೇಳ್ಕೊಂಡು ಹೊರಟ ಮೇಲೆ ಕೇಳಿದ್ದು. ಆ ಮುಗಿದ ಮೇಲೆ ಬಂದು ತಪ್ಪ ಅಂತ, ಹೌದು ತಪ್ಪು ಅಂತ ಹೇಳಿದ್ವಿ. ಆಮೇಲೆ ಒಂದು ಮತ್ತೊಂದು 2 ಬಿಟ್ಟು ಧಾರಾಳಕ್ಕೆ ಹೋಗಿ ಪ್ರಸಂಗ ಬಂದಿತ್ತು. ಮತ್ತೆ ಬಂದಿದ್ದು ಆಚಾರ್ಯ ನೋಡಿ, ಈಗ ಪೂರ್ತಿ ಪಾಪ ಕುಂದು ಮತ್ತೆ ಬೆಳೆಸಿಬಿಟ್ಟು ಸರಿಯಾಗಿ ವಿಘ್ನ ಹಾಕೊಂಡು ಬಂದಿಲ್ಲ. ಇದಕ್ಕೆಲ್ಲ ಕಾರಣ ಏನಂತ ಕೇಳಿದ್ರೆ, ಮಹಾಭಾರತ ಪರಿವರ್ತನೆ ಮಾಡ್ತದೆ, ಅದರಿಂದ ಎಷ್ಟೋ ಜನಕ್ಕೆ ಮಾಡಬೇಕು ಅಂತ ಮಾಡೋದಿಲ್ಲ, ಯಾರೋ ಮಾಡ್ತಾರೆ ತಾವು ಮಾಡೋದಷ್ಟೇ. ತಪ್ಪು ಅಂತ ಗೊತ್ತಾದ್ರೆ ಬಿಡ್ಲಕ್ಕೆ ತುಂಬಾ ಜನ ತಯಾರಿರ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ ಅಷ್ಟೇನೆ. ಅದು ಗೊತ್ತಿದ್ರೆ ತಪ್ಪು ಮಾಡೋ ನಿಂತ ಮಹಾಭಾರತ ರಾಮಾಯಣಗಳಿಂದ ಕೆಟ್ಟವರನ್ನ ಒಳ್ಳೇದು ಮಾಡೋ ಉದ್ದೇಶಕ್ಕೆ ಮಹಾಭಾರತ ರಾಮಾಯಣ ಬರೆದಿಲ್ಲ ಅಂತ ಹೇಳ್ತಾರೆ. ಕೆಟ್ಟವರನ್ನ ಒಳ್ಳೆಯವನ್ನು ಮಾಡೋ ಉದ್ದೇಶಕ್ಕೆ ಬರೆದಿಲ್ಲ, ಒಳ್ಳೆಯವರು ಕೆಟ್ಟಿದ್ರೆ ಸರಿ ಮಾಡಲಿಕ್ಕೋಸ್ಕರ ಬರೆದಿದ್ದೇವೆ ಅಂತೇಳಿ. ಒಳ್ಳೆಯವರು ಯಾರಾದರೂ ಕೆಟ್ಟಿದ್ರೆ ಅವ್ರು ಮತ್ತೆ ವಾಪಸ್ ಬರಲಿಕ್ಕಿದೆ ಹೊರತು ಬೇರೆಯವರಿಗೋಸ್ಕರ ಹೇಳಿದ್ದಲ್ಲ. ಅಂತ ಬದಲಾವಣೆ ಖಂಡಿತ ಸಾಧ್ಯ. ಅದು ಅಮಂಗಳದ ಲಕ್ಷಣ. ಕೂದಲು ಗಂಟು ಹಾಕಿಕೊಳ್ಳದೆ ಇರಲೇಬಾರದು. ತೀರಾ ತೀರಾ ಯಾವುದೇ ಕಾರಣಕ್ಕೆ ಜಡೆ ಹಾಕಿಕೊಳ್ಳೋಷ್ಟು ಹೊತ್ತಿಲ್ಲದೆ ಹೋದರೆ ಕೂದಲು ಕೊನೆಯಾದರೂ ಕಟ್ಟಿಕೊಳ್ಳಿ ಅಂತ ಹೇಳೋದು ನಮ್ಮ ಶಾಸ್ತ್ರದ ಪದ್ಧತಿ. ದ್ರೌಪದಿ ಅವತ್ತು ಹೋಗ್ತಿರೋದ ಕಾರಣ ನೀವು ಬಿಚ್ಚಿದ ಮುಡಿ ಇರುವಂತ. ಇವರೆಲ್ಲ ನಾಶವಾಗೋದ್ರೆ ಮತ್ತೆ ಕಟ್ಟೋದಿಲ್ಲ, ಇವರೆಲ್ಲ ನಾಶವಾಗಬೇಕು. ಅದು ಶಾಸ್ತ್ರ ತೇಜಸ್ಸು ಅಂದ್ರೆ ಅದು. ಇವರೆಲ್ಲ ಮುಕ್ತಕೇಶ್ಯ ಭವಿಷ್ಯಂತಿ, ಯಾರು ನನ್ನ ಮುಡಿಗೆ ಕೈ ಹಾಕಿದರು ಅವರ ಹೆಂಡಂದ್ರೆ ಯಾರು ಕೂಡ ನಾಳೆ ಹೀಗೇನೆ ಇರಬೇಕೆ ಹೊರತು ಅವರ ಗಂಡಂದ್ರೆ ಉಳಿಯೋದಿಲ್ಲ ಅಂತ ಸೂಚನೆ ಮಾಡಿ ಅಲ್ಲಿಂದ ಹೊರಟರಂತೆ. ಭೌಮ್ಯಾಚಾರ್ಯರು ಅಂತೂ ಅವರು ಪುರೋಹಿತರು, ಅವ್ರು ಶ್ರಾದ್ದಮಂತ್ರ ಹೇಳ್ತಾ ಹೊರಟು ಬಿಟ್ರು. ಪಾಪ ಶ್ರಾದ್ದಮಂತ್ರ ಹೇಳ್ತಾನೆ ಹೊರಟರು. ಕೇಳಿದ್ರೆ ಹೇಳಿದ್ರಂತೆ, ಇನ್ನೇನು 13 ಯುದ್ಧ ನಡೆಯುತ್ತೆ, ಇವರೆಲ್ಲರೂ ಸತ್ತೋಗ್ತಾರೆ, ನಾನೇ ಪುರೋಹಿತ, ಶ್ರಾದ್ದಮಂತ್ರ ಇವತ್ತಿಂದನೇ ಅದು ರೆಡಿ ಮಾಡ್ಕೊಂಡ್ಬಿಡ್ತಾರೆ. ಪಾಪ ಟೂನರಲ್ಲಿ ರೆಡಿ ಮಾಡ್ಕೊಂಡ್ರೆ ಹಾಗೋ ಹಾಕಿ, ಅತಿ ಸೀರಿಯಸ್ ಇದ್ದವರಿಗೂ ಅಷ್ಟು ಮಾಡ್ಲಿಕ್ಕಿಲ್ಲ. ಇವ್ರು ಗ್ಯಾರಂಟಿ ಸಾಯ್ತಾರೆ, ಬದುಕಿರು ಬದುಕಬಹುದು ಬೇರೆಯವರು, ಇಂಥ ಪಾಪಗಳು ಏನು ಬದುಕ್ತಾರೆ, ಗ್ಯಾರಂಟಿ ಸಾಯ್ತಾರೆ ಅಂತ ಹೇಳಿ ಶ್ರಾದ್ದಮಂತ್ರ ಹೇಳ್ಕೊಂಡೇ ಹೊರಟು ಬಿಟ್ರಂತೆ. ಊರಿಗೂರೇ ಹೊರಡ್ತು. ಅವತ್ತಿನ ದಿವಸ ಅದು ಗಂಗಾ ತೀರದವರೆಗೆ ಹೋಗಿ ಅಲ್ಲಿ ನೈಟ್ ಹಾಲ್ಟ್ ಮಾಡಿದರು. ರಾಮದೇವರು ಮೊದಲನೇ ದಿವಸ ಹಾಲ್ಟ್ ಮಾಡಿದ್ರು ತಮಸಾ ನದಿಯ ತೀರದೊಳಗೆ. ಅಯೋಧ್ಯೆಯಿಂದ ಹೊರಟ ರಾಮದೇವರು ತಮಸಾ ನದಿಯ ತೀರದಲ್ಲಿ ಅವತ್ತು ವಾಸ ಮಾಡ್ತಾ ಇದ್ದಾರೆ. ಇಲ್ಲಿ ಇವರು ಈ ಗಂಗಾ ನದಿಯ ತೀರದಲ್ಲಿ ವಾಸ ಮಾಡಿದರಂತೆ. ವಿಶಾಲವಾದ ವಟವೃಕ್ಷ, ಆಲದ ಮರ, ಅದ ಕೆಳಗೆಲ್ಲ ಇಳ್ಕೊಂಡ್ರಂತೆ. ಇಡೀ ಜನರೆಲ್ಲ ಇಳ್ಕೊಂಡಿದ್ದಾರೆ. ಅಲ್ಲಿ ಇಳ್ಕೊಳ್ಳೋದಕ್ಕೆ ಕಾರಣ ಮುಂದೆ ಹೋಗ್ಲಿಕ್ಕೆ ಬರ್ತಿತ್ತವರಿಗೆ, ಇಷ್ಟು ಜನ ಇಷ್ಟೊತ್ತಲ್ಲಿ ಯಾಕೆ ದಾಟಬೇಕು ಪಾಪ. ಅಷ್ಟು ಜನಗಳ ಮೇಲೆ ಕರುಣೆಯಿಂದ ಅವನಲ್ಲೇ ನಿಲ್ಲಿಸಿದ್ರಂತೆ. ಆತ ಆಹಾರ ಏನವರಿಗೆ? ಏನು ಆಹಾರ ಇಲ್ಲ ಅವತ್ತಿನ ದಿವಸ. ಆಗಷ್ಟೇ ಹೋಗಿದ್ದಾರೆ, ಬರೀ ನೀರಷ್ಟೇ ಕುಡಿದು ಮಲಗಿದ್ರೆ, ನೀರಷ್ಟೇ ಕುಡಿದು ಮಲಗ್ತಾ ಇದ್ದಾರೆ. ಇದು ಬಹಳ ಮುಖ್ಯವಾದ ಮಾತು. ವನವಾಸಕ್ಕೆ ಹೋದವರು ನೀರಷ್ಟೇ ಕುಡಿತಾ ಇದ್ದಾರೆ. ಇದಕ್ಕೆ ಅರ್ಥ, ಮನೆಯಲ್ಲಿದ್ದರೂ ಕೂಡ ನಮಗೆ ಯಾವುದೋ ಕಾರಣಕ್ಕೆ ರಾತ್ರಿ ಫಲಾಹಾರ ಇತ್ಯಾದಿ ಮಾಡಿದರೆ ವನವಾಸ ಮಾಡಿದಷ್ಟು ಪುಣ್ಯ ಬರ್ತದೆ ಅಂತ ಅರ್ಥ. ಆದ್ದರಿಂದ ಎಷ್ಟೇ ಭೋಗಭಾಗ್ಯಗಳ ಮಧ್ಯೆ ಇಂಥ ಅಭ್ಯಾಸ ಮಾಡಿಕೊಂಡ್ರೆ ನಮ್ಮ ಪಾಲಿಗೆ ವನವಾಸ ಅಂದ್ರೆ ಇಷ್ಟೇ. ನಾವು ತಯಾರಿಲ್ಲ ಅಂದರೆ ಸರಿಯಲ್ಲ, ಅದು ನಮ್ಮ ಕರ್ತವ್ಯ. ಅದು ವಾನಪ್ರಸ್ಥನಾಗಲಿಕ್ಕಂತೂ ಸಾಧ್ಯ ಇಲ್ಲ. ಇವತ್ತು ಇಂಥ ಕೆಲಸ ಆದರೂ ಮಾಡಿ ಪುಣ್ಯ ಕಟ್ಟಿಕೊಳ್ಳೋದು ನಮ್ಮ ವಿಧಿವಿಧಾನ. ಗಂಗಾ ತೀರದಲ್ಲಿ ಅವರು ಉಳ್ಕೊಂಡಿದ್ದಾರೆ. ಅವ್ರಿಗೇನು ಯೋಚನೆ ಇಲ್ಲ, ನಾರಾಯಣ ಧ್ಯಾನ ಮಾಡ್ತಾ ಕೂತರೆ. ಕರ್ತವ್ಯ ಸತತಂ ವಿಷ್ಣು, ವಿಸ್ಮರ್ತವ್ಯೋ ನ ಜಾತುಚಿತ್, ಸರ್ವೇ ವಿಧಿ ನಿಷೇಧಾಸ್ತ್ಯು, ಏತಯೋರೇವ ಕಿಂಕರಾಹ. ಇಷ್ಟು ಮಾಡಿಕೊಂಡು ಅಲ್ಲಿಂದ ಮರುದಿವಸ ಬೆಳಗಾಯಿತು. ಹೊರಟು ನಿಂತರು, ಎಲ್ಲ ಶುರು ಮಾಡಿದರು. ನಾವೆಲ್ಲ ಬರ್ತೇವೆ ಅಂತ ಶುರು ಮಾಡಿದ್ರೆ ಸಾಪು. ಬರಬೇಡಿ ಅಂತ ಅವರು, ಬಂದೇ ಬರ್ತೀವಿ ಅಂತ ಇವರು. ದುರ್ಯೋಧನ ಹೋಗಬೇಡಿ ಅಂತ ಅಲ್ಲಿ, ಹೋಗಿ ಹೋಗ್ತೀವಿ ಅಂತ ಅಲ್ಲಿ. ಇಂಥ ವಿಚಿತ್ರ ವಾತಾವರಣ. ದುರ್ಯೋಧನ ಹೇಳ್ತಾನೆ ಹೋಗಬೇಡಿ, ನೀವು ಹೋದ್ರೆ ರಾಜ್ಯನೇ ಇರುತ್ತೆ, ಜನಗಳ ರಾಜ್ಯ ಏನಾಗಬೇಕು ಈ ಮಧ್ಯೆ ಅವನಿಗೆ. ಅದಕ್ಕೆ ಹೋಗಬೇಡಿ ಅಂತ ಅವನು, ಹೋಗೇ ಹೋಗ್ತೀವಿ ಇಲ್ಲಿರೋದಿಲ್ಲ ಅಂತ ಅವರು. ಇಲ್ಲಿ ಬರಬೇಡಿ ಅಂತ ಇವರು, ಬಂದೇ ಬರ್ತೇವೆ ಹೋಗೋದಿಲ್ಲ ಅಂತ ಇಲ್ಲಿ. ನೋಡಿ, ಜನ ಇವರು ಉಳಿಸ್ಕೊಂಡ್ರು, ಧನ ಅವನು ಉಳಿಸ್ಕೊಂಡು, ಇಷ್ಟೇ ವ್ಯತ್ಯಾಸ. ಅವನಲ್ಲಿ ಧನ ಇದೆ, ಜನ ಇಲ್ಲ. ಇವರಲ್ಲಿ ಧನ ಇಲ್ಲ, ಜನ ಇದ್ದಾರೆ. ಜನದಿಂದ ಮನುಷ್ಯ ಬದುಕ್ತಾನೆ ಹೊರತು ಧನದಿಂದ ಬದುಕೋದಿಲ್ಲ. ನಮಗೆ ಅರ್ಥವಾದರೆ ಜನಗಳನ್ನು ಸಂಪಾದನೆ ಮಾಡೋದನ್ನು ಕಲೆ ಅಂತ ಕರೀತಾರೆ. ಧನ ಸಂಪಾದನೆ ಮಾಡಿದರೆ ಅಲ್ಲೇ ಬಿದ್ದಿರುತ್ತೆ, ಏನು ಮಾಡೋಕ್ಕೂ ಬರೋದಿಲ್ಲ. ಅಡಿಗೆ ಮಾಡಬೇಕಾ, ಒಬ್ಬನು ಪದಾರ್ಥ ತರಬೇಕಾ, ಒಬ್ಬನು ಬಡಿಸ್ಬೇಕಾ, ಅಂತ್ಯಕಾಲಕ್ಕೂ ನೆಲ ಹಿಡಿದಿರ್ತಾನೆ. ಯಾವ ದುಡ್ಡು ಏನು ಮಾಡುತ್ತೆ ಅವನಿಗೆ? ಎಲ್ಲ ಅಲ್ಲೇ ಬಿದ್ದು, ಯಾರು ಬಂದು ಮಾಡಿದರೆ ಉಂಟು, ಇಲ್ಲದೆ ಹೋದ್ರೆ ಇಲ್ಲ. ಪಕ್ಕದಲ್ಲಿ ಔಷಧಿ ಇದ್ರೆ ತಗೊಳ್ಳೋದಕ್ಕೆ ಬರೋದಿಲ್ಲ. ಅದಕ್ಕೆ ಜನ ಬೇಕು ಅಂತ ಅರ್ಥ ಮಾಡಿಕೊಂಡ್ರೆ, ಸತ್ವ ವೈಲಕ್ಕೂ ಜನ ಬೇಕು ಈ ಮಧ್ಯೆ. ಆಟೋಮೆಟಿಕ್ನೇ ಬಾಡಿ ಶಿಫ್ಟ್ ಆಗೋದಿಲ್ಲ, ಜನ ಬೇಕೇ ಬೇಕದು. ಆ ದೃಷ್ಟಿಯಲ್ಲಿ ಬದುಕಬೇಕಾದ ಮನುಷ್ಯ ಜನಗಳಿಗೋಸ್ಕರ ಬದುಕಬೇಕು ಅನ್ನೋದು ಪಾಂಡವರ ಸಂದೇಶ. ಅವನಿಗೆ ಅದು ಗೊತ್ತಿಲ್ಲ. ಜನ ಬನ್ನಿ ಅಂದ್ರೆ ಬರೋದಿಲ್ಲ, ಬರಹ ಬದುಕಿದ್ರೆ ಅವರೇ ಬರ್ತಾರೆ ಅಂತ ಹೇಳಿ. ಸಕ್ಕರೆ ಇಟ್ಟು ಬೋರ್ಡ್ ಹಾಕೋದಿಲ್ಲ, ಸಕ್ಕರೆ ಬನ್ನಿ ಅಂತ ಯಾವ ಇರುವೆನ್ನು ಕರೆಯೋದಿಲ್ಲ, ಅದಾಗಿ ಬರುತ್ತೆ. ಯಾಕೆ? ಸಕ್ಕರೆಗೆ ಎಳೆಯೋ ಗುಣ ಇದೆ. ಇರುವೆಗಳ ಎಳೆಯ ಗುಣ ಹೇಗಿದೆಯೋ, ಸದ್ಗುಣಗಳಿಗೆ ಜನಗಳನ್ನು ಆಕರ್ಷಣೆ ಮಾಡೋ ಶಕ್ತಿ ಇದೆ. ಅವರೆಲ್ಲ ಹೊರಟಿದ್ದಾರೆ. ಆಗ ಹೇಳ್ತಾನೆ ಧರ್ಮರಾಜ, ಯಾರು ದಯವಿಟ್ಟು ಬರಬಾರದು, ನಾ ಹೋಗ್ತಿರೋದು ಕಾಡಿಗೆ, ತುಂಬಾ ಕಷ್ಟಪಡಬೇಕಾಗತ್ತೆ, ಅದಕ್ಕೆ ಬರಬಾರದು ಅಂತ ಹೇಳಿದ್ದಾನೆ ರಾಮದೇವರು. ಅದೇ ಮಾತನೇ ರಾಮದೇವರು ಹೇಳಿ, ಒಂದೇ ರೀತಿ ಕಾಣುತ್ತೆ ರಾಮಾಯಣ ಮಹಾಭಾರತದಲ್ಲಿ. ಇವರು ಹೇಳ್ತಾರೆ, ನಾ ಬಂದೇ ಬರ್ತೇವೆ, ಹೋಗೋದಿಲ್ಲ. ಯಾತಕ್ಕೆ ಅಂತ ಕೇಳಿದ್ರೆ ಹೇಳುತ್ತಾರೆ, ನಾವು ಬರೋದು ಸಜ್ಜನರ ಸಹವಾಸವಾಗಲಿ ಅಂತ ಬರ್ತಾ ಇದ್ದೇವೆ ಅಂತ ಹೇಳಿದ್ರು. ನಿಮ್ಮ 5 ಜನಗಳಿಂದ ಕಲಿಬೇಕಾದ ಪಾಠ ಎಷ್ಟಿದೆ? ನಿಂತವ್ರ ಜೊತೆ ಬದುಕಿದ್ದೇವೆ ಅಂದ್ರೆ ನಮ್ಮ ಜೀವನ ಸಾರ್ಥಕ, ಅದಕ್ಕೆ ನಾವು ಬರ್ತಾ ಇದ್ದೇವೆ. ಬಾಣ ಧರ್ಮರಾಜ, ದಯವಿಟ್ಟು ಬೇಡ ಅಂತ ಹೇಳಬೇಡ ಅಂತ ಇವರು ಆತ ಹೇಳ್ತಾರೆ. ನೀವು ಬರೋದು ನನಗೆ ಬೇಸರ ಇಲ್ಲ, ನೀವೆಲ್ಲ ಬಂದ್ರೆ ನೋಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಈಗ ರಾಜ್ಯ ಕೋಶ ಇದ್ರೆ ನಿಮಗೆಲ್ಲ ಹೊಟ್ಟೆ ಬಟ್ಟೆಗೆ ಹಾಕ್ತಾ ಇದ್ದೆ, ಈಗ ಹಾಕ್ಲಿಕ್ಕೆ ಏನು ನನ್ನ ಹತ್ರ ಇಲ್ಲ. ಅದಕ್ಕೆ ದಯವಿಟ್ಟು ಬರಬೇಡಿ, ವಾಪಸ್ ಬಂದರೆ ಖಂಡಿತ ಮತ್ತೆ ಬನ್ನಿ, ಈಗಂತೂ ಬರಬೇಡಿ ಅಂತ ಹೇಳಿದರೆ. ಆಗ ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ, ನಾವು ಬಂದ್ರೆ ಬರ್ತೇವೆ, ನಮ್ಮನ್ನ ನೀವು ಬೇಡ ಅಂತ ಹೇಳಬೇಡ. ಧರ್ಮರಾಜ ಹೇಳ್ತಾನೆ, ನಾವು ಕಾಡಿಗೆ ಹೋದ ಮೇಲೂ ಕೂಡ ನಮಗೊಂದು ಕರ್ತವ್ಯ ಇದೆ. ಏನು ಕರ್ತವ್ಯ ಅಂದರೆ, ಅತಿಥಿ ಅಭ್ಯಾಗತರನ್ನ ಗೌರವಿಸಬೇಕಾದದ್ದು ಮನೆಯೊಳಗಿದ್ದರೆ ಮಾತ್ರ ಅಲ್ಲ, ಗೃಹಸ್ಥನ ಧರ್ಮ ಅದು. ಎಲ್ಲಿದ್ದರೂ ಕೂಡ ವಾನಪ್ರಸ್ಥನ ಆದಾಗಲೂ ಕೂಡ ಅತಿಥಿ ಅಭ್ಯಾಗತರು ಬಂದರೆ ಅವರನ್ನು ಆತಿಥ್ಯ ಮಾಡಲೇಬೇಕಾದ ವಿಧಿವಿಧಾನವು. ಕಾಡಿಗೆ ಹೋದ ಮಾತ್ರಕ್ಕೇನೆ ಧರ್ಮ ಬಿಡಲಿಕ್ಕೆ ಬರೋದಿಲ್ಲ, ಅಲ್ಲಿ ಏನೋ ಇರೋದಿಲ್ಲ, ಇಷ್ಟು ಜನ ನೋಡಕ್ಕೆ ನನಗಾಗೋದಿಲ್ಲ, ದಯವಿಟ್ಟು ಬರಬೇಡಿ ಅಂತ ಹೇಳಿದ್ದೆ. ಇದೊಂದು ಧರ್ಮ ಸೂಕ್ಷ್ಮ ಇತ್ತು. ಮನುಷ್ಯ ಎಷ್ಟೇ ಪಾಪರಾದರೂ ಕೂಡ ಇದ್ದಿದ್ರೊಳಗೆ ದಾನಧರ್ಮ ಮಾಡಬೇಕೇ ಹೊರತು ಇಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ ಅಂತ ಹೇಳಿದ್ದೆ. ಮನೆಯಲ್ಲಿ ತನಗೆ ಏನೂ ಇಲ್ಲ, ಯಾರೋ ಬಂದು ಬಿಡ್ತಾರೆ, ಆ ಏನೂ ಇಲ್ಲ ಅಂತ ಹೇಳಬಾರದು. ಅವನು ತನಗೇನೂ ಇಲ್ಲ, ಎಲ್ಲಾದರೂ ಬೇಡಿಯಾದರೂ ತಂದು ಅವ್ರಿಗೆ ಕೊಡಬೇಕೇ ಹೊರತು ನಮಗೆ ಇಲ್ಲ, ಹೋಗಿ ನಿಮಗೆ ಯಾರು ಕೊಡ್ತಾರೆ ಅಂತ ಹೇಳಬಾರದು. ಅದು ಮಹಾಪಾಪ ಅಂತ ಹೇಳಿದ್ರು. ನಮಗೆ ಸ್ವಲ್ಪ ಇರಿ ಇಲ್ಲ ಅಂತ ಹೇಳಿದ್ರೆ ಇರಿ ಅಂತ ಕೂಡಿಸಿ ಏನೋ ಮಾಡಿ ತಂದುಕೊಡ್ಬೇಕೇ ಹೊರತು ಇಲ್ಲ ಅಂತ ಹೇಳಬಾರ್ದು. ನಿಯಮ ಕಾಡಿಗೆ ಹೋದಾಗಲೂ ಅಷ್ಟೇ, ಮನೆಯಲ್ಲಿದ್ದಾಗಾದ್ರೆ ಅಡಿಗೆ ಊಟ ಮಾಡಿಸಿ ಹಾಕಬಹುದು, ಕಾಡಿಗೆ ಹೋದಾಗ ಹಣ್ಣು ಹಂಪಲಾದ್ರೂ ಕೊಡಬೇಕು. ಅವರು ಇಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ, ನನ್ನ ಕರ್ತವ್ಯ ಗೊತ್ತಿದೆ, ಅದಕ್ಕೆ ನಾನು ನಿಮ್ಮನ್ನು ಸಾಕೋದು ಸಾಧ್ಯ ಇಲ್ಲ, ಅದು ಬರಬೇಡಿ ಅಂತ ಹೇಳಿದೆ. ಅವ್ರು ಹೇಳ್ತಾರೆ, ಅವ್ರದ್ದು ಮಾತು ಹೇಳ್ತಾರೆ ಕೇಳಿದ್ರೆ ಆಶ್ಚರ್ಯವಾಗುತ್ತೆ. ಧರ್ಮರಾಜ, ನಿಮ್ಮಿಂದೆ ನಾವು ಬರ್ತಿರೋದು ಊಟ ತಿಂಡಿಗೋಸ್ಕರ ಬರ್ತಾ ಇಲ್ಲ ಅಂತ ಹೇಳಿದ್ರು, ನಿಮ್ಮಿಂದೆ ನಾವು ಊಟ ತಿಂಡಿಗೋಸ್ಕರ ಬರ್ತಾ ಇಲ್ಲ, ನಿಮ್ಮಂತಹ ಜ್ಞಾನಿಗಳ ಸಹವಾಸ ಬೇಕು, ಧರ್ಮಿಷ್ಠರ ಸಹವಾಸ ಬೇಕು ಅಂತ ಬರ್ತಾ ಇದ್ದೇವೆ ಅಷ್ಟೇನೆ. ಅದಕ್ಕೊಂದು ಕೆಲಸ ಮಾಡು ಅಂತ ಹೇಳಿದ್ರು, ಒಂದು ಕೆಲಸ ಮಾಡು, ಊಟ ತಿಂಡಿಗೆ ಹಾಗೂ ಬರ್ತಾ ಇಲ್ಲ, ಜೊತೆಗೆ ಬರದೇ ಇರಲಿಕ್ಕೆ ನಮ್ಮ ಕೆಲಸ ಸಾಧ್ಯ ಇಲ್ಲ, ಬರ್ತೇವೆ, ನಮ್ಮ ದಯವಿಟ್ಟು ಬೇಡ ಅಂತ ಹೇಳಬೇಡ, ನಮ್ಮ ಊಟದ ವ್ಯವಸ್ಥೆ ನಾವೇ ಮಾಡ್ಕೋತೀವಿ ಅಂತ ಹೇಳಿದ್ರಂತ ಪಾಪ, ನಮ್ಮ ಊಟದ ವ್ಯವಸ್ಥೆ ನಾವೇ ಮಾಡ್ಕೊಂಡ್ಬಿಡ್ತೇವೆ. ಬಹುಶಃ ಇದಕ್ಕಿಂತ ಹೆಚ್ಚಿನ ಅರೆಯ ಋಷಿಮುನಿಗಳು ಪಾಪ ಅವರೆಲ್ಲ ಕೂಡ, ನಮ್ಮ ಊಟದ ವ್ಯವಸ್ಥೆ ನಾವೇ ಮಾಡ್ಕೋತೇವೆ, ದಯವಿಟ್ಟು ನಿಮ್ಮಲ್ಲಿ ನಾವು ಬರ್ತೇವೆ. ಇದನ್ನು ಕಲ್ತ್ಕೊಂಡು ಎಷ್ಟೋ ಜನ ಮಠಕ್ಕೆ ಹೋಗೋದೇ ಊಟಕ್ಕೆ ಪಾಪ. ಈ ಧರ್ಮರಾಜನ ಮಾತು ಇವ್ರ ಮಾತು ಕೇಳಿಬಿಟ್ರೆ ಗಾಬರಿ ಆಗಿಬಿಡ್ತೀನಿ, ಅದಕ್ಕಿಂತ ಬರೋದಿಲ್ಲ. ನಾವು ಕೊಡೋದು ನಮ್ಮ ಕೈಯಿಂದ ಹಾಕಿಕೊಡಾಗಿರ್ಬೇಕೇ ಹೊರತು ಹೋಗಿ ತಗೊಂಡು ಬರಹಾಗೆ ಆಗಬಾರದು. ನಾವು ಪುಣ್ಯ ಕಟ್ಕೊಂಡು ಬರಹಾಗೆ ಆಗಬೇಕೇ ಹೊರತು ಪಾಪ ಕಟ್ಕೊಂಡು ಬರಹಾಗೆ ಆಗಬಾರದು. ಆದ್ದರಿಂದ ನಮ್ಮ ವ್ಯವಸ್ಥೆ ನಾವೇ ಮಾಡ್ಕೋತೇವೆ, ದಯವಿಟ್ಟು ಬೇಡ ಅಂತ ಹೇಳಬೇಡ. ಧರ್ಮರಾಜನ ಬಾಯಿ ಕಚ್ಚೋಯ್ತಂತೆ ಪಾಪ. ಇಷ್ಟು ಮಾತಾಡಿದ ಮೇಲೆ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಹೇಳ್ತಾನೆ, ಹಾಗಿದ್ರೆ ದಯವಿಟ್ಟು ಬನ್ನಿ, ಆದ್ರೆ ನೀವು ಮಾಡ್ಕೊಳ್ಳೋಕೆ ಮಾತ್ರ ಹೋಗಬೇಡಿ, ಹೇಗೋ ನಾನೇ ಮಾಡ್ತೇನೆ ಅಂತ ಹೇಳ್ತಾನೆ ಪಾಪ. ಹೇಗೋ ನಾನೇ ಮಾಡ್ತೇನೆ, ಇದು ಆತ ಕೊನೆಗೂ ಕೂಡ ಸಂಕಲ್ಪ ಮಾಡಿದ. ಇಷ್ಟರ ಇಷ್ಟು ಗಟ್ಟಿಯಾಗಿ ತೀರ್ಮಾನ ಮಾಡಿದ ಮೇಲೆ ನಾನು ಇದನ್ನು ಕೈ ಬಿಡೋದಕ್ಕೆ ಬರೋದಿಲ್ಲ ಅಂತ ಒಪ್ಪಿಕೊಂಡು ಆಯಿತು ಅಂತ ಹೊರಟಾನೆ. ಬೇರೆ ಜನರನ್ನು ಕಳಿಸಿ ಬಿಡ್ತಾನೆ, ಈ ಜನ ಕಳಿಸೋಕ್ಕಾಗೋದಿಲ್ಲ. ಋಷಿಗಳು ಮುನಿಗಳೆಲ್ಲ ಕೂಡ ನಾವು ಬರ್ತೇವೆ ಅಂತ ಬಂದೇ ಬಿಟ್ಟೆ. ನಮಗೊಂದು ಪ್ರಶ್ನೆ, ಏನೋ ಒಂದು 10-20 ಜನ ಇದ್ರೆ ಏನೋ ಸಂಬಂಧ ಮ್ಯಾನೇಜ್ ಮಾಡಿಬಿಡೋದು ತಿಳ್ಕೊಂಡ್ಬಿಡುವುದು ನಾವು. 10-20 ಜನ ಇದ್ರು ಅಂತ ಕಾಣಿಸ್ತದೆ, ಆಯಿತು ಬಂದ್ಕೊಂಡು ಹೋಗಿ ಅಂತ ಅಂದ್ರು ಅಂತ ಕೇಳಿದರೆ ನಮ್ಮ ತಲೆ ತಿರುಗಿ ಹೋಗುತ್ತೆ. ಎಷ್ಟು ಜನ ಸನ್ಯಾಸಿಗಳು ಬಂದ್ರಂತ ಗೊತ್ತಾ ಅವ್ರ ಹಿಂದೆ? ಎಷ್ಟು ಜನ ಸನ್ಯಾಸಿಗಳು ಅಂತ ಹೇಳ್ತಾರೆ? 90,000 ಸನ್ಯಾಸಿಗಳು, 90,000. ಯೋಚನೆ ಮಾಡಿ ನೋಡಿ, ಒಬ್ಬೊಬ್ಬರಿಗೆ 30 ಜನ, 300 ಜನರವರೆಗೂ ಪರಿವಾರ ಒಬ್ಬೊಬ್ಬರಿಗೆ, ಎಷ್ಟು ಲಕ್ಷಾಂತರ ಜನ ಆಗೋಯ್ತು. ಜೊತೆ ಮುನಿಗಳು ಬೇರೆ, ಬರೀ ಸನ್ಯಾಸಿಗಳು ಇಷ್ಟಿಷ್ಟೊಂದು ಸನ್ಯಾಸಿಗಳು ಅವ್ರ ಪರಿವಾರ, ಮುನಿಗಳು ಅಂತೂ ಲಕ್ಷಾಂತರ ಜನಗಳು. ಅಷ್ಟು ಜನ ಆತ ನಂಬಿಕೊಂಡಿದ್ದವರು ಪಾಪ ಹಸ್ತಿನಾಪುರದಲ್ಲಿ, ಆತ ಹೊರಟ್ರೆ ಅಷ್ಟು ಜನ ಹೊರಟ್ರಂತ. ಅದಕ್ಕೆ ಹೇಳುತ್ತಾರೆ, ಒಳ್ಳೆ ವ್ಯಕ್ತಿ ಕಾಡಪಾಲಾದ ಅಂದ್ರೆ ಎಷ್ಟು ಜನ ತೊಂದರೆ ಆಗುತ್ತೆ ನೋಡಿ ಅಂತ ಹೇಳುತ್ತಾರೆ. ದುಷ್ಟ ಹೋದ್ರೆ ಏನೋ ತೊಂದರೆ ಇಲ್ಲ, ಒಬ್ಬ ಸಜ್ಜನ ಹೋದ ಅಂತ ಕೇಳಿದರೆ ಎಷ್ಟು 1,000 ಜನ ಲಕ್ಷಾಂತರ ಜನ ಕಷ್ಟಪಡ್ತಿದ್ದಾರೆ ಅಂತ ಪಾಪ. ಅಷ್ಟು ಜನಗಳು ಪಾಂಡವರ ಜೊತೆ ಹೋಗ್ತಾ ಇದ್ದಾರೆ, ಮೊದಲಿಂದ ನಂಬಿದ್ದವರು ಈ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೊರಟಾಗ ಆಯಿತು ಅಂತ ಅಷ್ಟು ಜನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಪ್ರಜೆಗಳನ್ನು ಮಾತ್ರ ಹೇಳುತ್ತಾನೆ, ನೀವು ನನ್ನ ಹಿಂದೆ ಖಂಡಿತ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ನೀವು, ನಾನು ರಾಜ್ಯ ಭ್ರಷ್ಟರಾಗಿ ಹೋಗ್ತಿರೋದು, ರಾಜ್ಯ ಸೋತ ಆಗಿದೆ, ಈಗ ಇವರು ರಾಜ್ಯ ಆಡುತ್ತಿದ್ದಾರೆ. ರಾಜ್ಯ ಸೋಲೋದು ಅಂದರೆ ಜನಗಳ ಸಮೇತನೆ ಹೊರತು ಜನಗಳನ್ನು ಬಿಟ್ಟಲ್ಲ. ನೀವೆಲ್ಲ ಬಂದರೆ ರಾಜ್ಯನೇ ಆಗೋದಿಲ್ಲ. ಆದ್ದರಿಂದ ಇದು ನನ್ನ ದುರ್ಯೋಧನ ಇರ್ತಾನೆ ಇರಿ ಅಂತ ಹೇಳಿದ್ದಾನೆ ಅಂತ ಇರ್ಲಕ್ಕ ಹೇಳೋದಿಲ್ಲ. ನನ್ನ ಕರ್ತವ್ಯ ಅದೀಗ, ನನ್ನ ಕರ್ತವ್ಯವಾದ್ದರಿಂದ ನೀವೆಲ್ಲ ವಾಪಸ್ ಹೋಗಲೇಬೇಕು. ದುರ್ಯೋಧನ ಮುಖ ನೋಡ್ಕೊಂಡು ಹೋಗಬೇಡಿ, ನಮ್ಮ ದೊಡ್ಡಪ್ಪ ಧೃತರಾಷ್ಟ್ರನ ಮುಖ ನೋಡ್ಕೊಂಡು ಹೋಗಿ, ಅವನ ಮನಸ್ಸಿಗೆ ಬೇಸರವಾಗಬಾರದು ಅಂತ ಹೇಳಿ ಅವನ್ನೆಲ್ಲ ಕಳಿಸಿಕೊಟ್ಟು ಬಿಟ್ಟಂತೆ. ಋಷಿಗಳು ಮುನಿಗಳು ಮಾತ್ರ ಹೊರಟರು, ಎಲ್ಲರೂ ಸೇರಿ ಒಂದು ವರಂಬ ಪ್ರವೇಶ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಆ ಸಭಾಪರ್ವ ಪೂರ್ತಿ ಮುಕ್ತಾಯವಾಗಿ ವನಪರ್ವ ಪ್ರಾರಂಭ. ಆಗಂತೂ ಕಾಮಾನ್ ಪುರವಾಸಿನಷ್ಟೇ ಪಿತ್ರೇಣ ಸಂಸ್ಥಾಪ್ಯ ಪುರುಪ್ರವೀರಾಹ ಋಷಿ ಪ್ರವಿಷ್ಠಾಹ ಗಹನಂ ವನಂತೆ ಕಿರ್ಮೇದ ಮಾಸೇದು ಅಥೋ ನರಾಶಂ. ಹೊರಟು ವನದಲ್ಲಿ ಕಾಡಿಟ್ಟರು, ವಿಚಿತ್ರ ಪ್ರಸಂಗ ನಡೀತಾಯಿ. ಕಾಲಿಟ್ಟ ದಿವಸವೇ ಮಹಾರಾಕ್ಷಸ ಒಬ್ಬ ಗಂಟು ಬಿಡುತ್ತಾನೆ, ಕಿರ್ಮೀರ ಅಂತಕ್ಕಂಥ ಮಹಾರಾಕ್ಷಸ ಗಂಟು ಬಿಡುತ್ತಾನೆ. ಅವನ ವಧೆಯೊಂದಿಗೆ ವನವಾಸ ಪ್ರಾರಂಭ ಮಾಡ್ತಾ ಇತ್ತು. ವನಪರ್ವ ಅಂತ ಹೇಳಿದ್ರೆ ಮಹಾಭಾರತ ಅತಿ ದೊಡ್ಡ ಪರ್ವಗಳಲ್ಲಿ ವನಪರ್ವ ಒಂದು. ತುಂಬಾ ಉಪಕಥೆಗಳು, ಕ್ಷೇತ್ರ ಮಹತ್ಯ ಏನೇನೋ ಬರುತ್ತೆ ಅದರೊಳಗೆ. ಸತಿ ಸಾವಿತ್ರಿ ಕಥೆ, ಧರ್ಮವ್ಯಾಧನ ಕಥೆ, ಅಜಗರ ಉಪಾಖ್ಯಾನ, ಯಶಪ್ರಶ್ನೆ, ಜೊತೆಗೆ ಪಾಂಡವರ ವನವಾಸದ ಅನೇಕ ವಿಧಿವಿಧಾನಗಳು, ಅವರು ಅರ್ಜುನನ ಕಿರಾತಾರ್ಜುನಿಯ ಪ್ರಸಂಗ, ಉರ್ವಶಿಯ ಪ್ರಸಂಗ. ಅತಿ ಮುಖ್ಯವಾಗಿ ಧರ್ಮ ವನಪರ್ವದಲ್ಲಿ ಬರತಕ್ಕಂಥ ದೊಡ್ಡ ಘಟ್ಟ ಅಂದರೆ ದ್ರೌಪದಿ ಭೀಮಸೇನ ಇಬ್ಬರು ಕೂಡ ಧರ್ಮರಾಜನ ಮಾಡ್ತಕ್ಕಂಥ ಧರ್ಮೋಪದೇಶ. ಅದಂತೂ ಇಡೀ ಮತ್ತೊಂದು ಗೀತೆ ಇದ್ದಾಗ ಮಹಾಭಾರತ ವನಪರ್ವದೊಳಗೆ ಬರತಕ್ಕಂಥದ್ದು ಅತ್ಯಪೂರ್ವವಾದ ಭಾಗ. ಅದೆಲ್ಲದಿರೋದ್ರೇ ವನಪರ್ವಕ್ಕೆ ಭಾರಿ ಮಹತ್ವವು. ಆ ವನಪರ್ವ ಈ ಒಂದು ವಾರ ದಿವಸದಲ್ಲಿ ವನಪರ್ವ ಖಂಡಿತ ಮುಗಿಯೋದಿಲ್ಲ, ಆದರೆ ಅನೇಕ ಭಾಗಗಳು ಮುಕ್ತಾಯವಾದ. ಬಹಳ ಮುಖ್ಯವಾಗಿ ಹೇಳಿದನಲ್ಲ, ಭೀಮ ದ್ರೌಪದಿಯರು ನೀಡಿದ ದೊಡ್ಡ ಸಂದೇಶ ಇದೆಯಲ್ಲ, ಜಗತ್ತಿಗೆ ಬೇಕಾದ ಸಂದೇಶ. ಏನು ಸಂದೇಶ ಕೊಡ್ತಾರೆ ಎಂಬುದನ್ನು ನಾಳೆ ನೋಡ್ತೇವೆ ನಾವು ಅದನ್ನು. ಆ ದೃಷ್ಟಿಯಿಂದ ನಾಳೆ, ಇವತ್ತು ಸ್ವಲ್ಪ ತಡ ಆಯಿತು ಶುರುವಾಗೋದು, ನಾಳೆ ದಿವಸ ಸರಿಯಾಗಿ 7 ಗಂಟೆಯಿಂದ ಪ್ರವಚನ ಪ್ರಾರಂಭವಾಗಿ ಈ ಒಂದು ಮುಂದಿನ 6 ದಿವಸಗಳಲ್ಲಿ ವನಪರ್ವದ ಅನೇಕ ಘಟ್ಟಗಳು. ಪಾಡು ವನವಾಸಕ್ಕೆ ಯಾಕೆ ಹೋದ್ರೂ ಪ್ರಶ್ನೆಗೆ ಉತ್ತರ ಸಿಗುತ್ತೆ ನಮಗೆ. ಮತ್ತೆ ಕೃಷ್ಣನಿಗೆ ಗೊತ್ತಾಗ ಏನ್ ಮಾಡ್ತಾನೆ ಕೃಷ್ಣ ಅಂಬುದು ಭಾರಿ ಇಂಟ್ರೆಸ್ಟಿಂಗ್. ಕೃಷ್ಣನ ಪತ್ನಿ ಬಂದೇ ಇಲ್ಲ, ಪ್ರಸ್ತಾಪನೆ ಬಂದಿಲ್ಲ ಕೃಷ್ಣ ಜೀವನಪರ್ವದ ಇವರಿಗೂ ಕೂಡ. ದೂತದ ಕಾಲ ಕೃಷ್ಣನ ಪ್ರಸ್ತಾಪ ಬರಲೇ ಇಲ್ಲ. ಕೃಷ್ಣ ಏನ್ ಮಾಡ್ತಿದ್ದ, ಇದ್ರೆ ಏನೇನಾಗ್ತಿತ್ತು, ಎಲ್ಲ ಯಾರ ಬಾಯಲ್ಲಿ ಕೇಳಬೇಕದನ್ನ? ಕೃಷ್ಣದ ಬಾಯಿಂದನೇ ಕೇಳಿದ್ರು. ಅದೆಲ್ಲ ಕೃಷ್ಣನೇ ಹೇಳುತ್ತಾನೆ ಏನಾಗುತ್ತೆ ಅಂತ. ಅದೆಲ್ಲ ಕಥೆಗಳನ್ನು ನಾಳೆಯಿಂದ ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ವಸ್ತು. ಸರ್ವೇಂದ್ರಿಯ ಪ್ರೇರಕೇನ ಈ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾ.